ಅಸುರರು ತಪ್ಪು ತಿಳ್ಕೊಳ್ಳಿ ಅಂತ ಪರಮಾತ್ಮ ಹಾಗೆ ಮಾಡುತ್ತಾನೆ ಹೊರತು ವಸ್ತುಸ್ಥಿತಿ ಅದಲ್ಲ. ಒಂದು ಕೃತಕ ದೇಹವನ್ನು ಅಲ್ಲಿಟ್ಟು ಪರಮಾತ್ಮ ಹೊರಟು ಬಿಟ್ಟನಂತೆ. ಅದಕ್ಕೆ ಹೇಗೆ ನಂಬಬೇಕು ಅಂದರೆ ಬಾಣ ಹೊಡೆದಿದ್ದು ಜರ ಒಂದು ಗೋಳಾಡಿ ಬಿಡ್ತಾನೆ, ಅಯ್ಯೋ ಕೃಷ್ಣ ಅಂತ ಗೋಳಾಡ್ತಾನೆ. ಯಾಕೆ ಗೋಳಾಡ್ತೀನಿ ನೀವೆಲ್ಲ, ನಿನಗೇನು ಪಾಪ ಬಂದಿಲ್ಲ ಗೊತ್ತಿಲ್ಲ ಹೊಡೆದಿದ್ದೆ ತಾನೆ, ಪರವಾಗಿಲ್ಲ ಬಿಡು ಇನ್ನೂ ಗೋಳಾಡ್ತೀಯ ಬಾ ಅಂಥೇಳಿ ಇಂದ್ರದೇವರಿಗೆ ಹೇಳಿ ವಿಮಾನ ತರಿಸಿ ಅವನು ಕೂಡಿ ಸ್ವರ್ಗ ಕಳಿಸಿಬಿಟ್ರಂತೆ. ಆಗಲೇ ಇಮಿಡಿಯೇಟ್ ಆಗಿ ನೋಡ್ತಿರ್ಲಿಕ್ಕೇನೆ, ಒಬ್ಬ ಬೇಡರನ್ನು ತನ್ನ ಎದುರಿಗೇನೆ ಸಶರೀರ ಸ್ವರ್ಗಕ್ಕೆ ಭಗವಂತ ಕಳಿಸಿದ ಮೇಲೆ ತಾನ ದೇಹ ಬಿಡಬೇಕಾ, ಲೆಕ್ಕ ಹಾಕಿ ನೋಡೋಣಂತೆ. ಕೈಮುತ್ಯ ಮೋಹಯತ ಸತ್ಯವತಿ ಸುತೋಕ್ತಿಯ ಇದ್ದ ಹಾಗೆ ಏನು ಸಮಸ್ಯೆನೇ ಇಲ್ಲ. ತಕ್ಷಣ ಅದು ಯಾರು ಗೊತ್ತೇನು, ಶ್ರೀನಿವಾಸ ಕಲ್ಯಾಣ ಕೇಳಿರ್ತೀರಲ್ಲ, ಯಾವ ಭೃಗುಮುನಿ ವೈಕುಂಠಕ್ಕೆ ಹೋಗಿ ಪರಮಾತ್ಮನ ಎದೆಗೆ ತಮ್ಮ ಪಾದದಿಂದ ಹೊಡೆದ್ರಲ್ಲ, ಆ ಪಾದ ಪ್ರಹಾರ ದೋಷೇಣ ಭೃಗುಂತಂ ವ್ಯಾಧತಾಂ ಗತಂ, ಆ ಪಾಪಕ್ಕೋಸ್ಕರ ತಪ್ಪಿಗೋಸ್ಕರ ಇಲ್ಲಿ ಬೇಡರಾಗಿ ಹುಟ್ಟಿ ಬಂದು ಪಾದಕ್ಕೆ ಹೊಡಿತಾರೆ. ಅಲ್ಲಿ ಪಾದದಿಂದ ಎದೆ ಹೊಡೆದಿದ್ರು, ಈಗ ಬಾಣದಿಂದ ಪಾದಕ್ಕೆ ಹೊಡಿತಾರೆ. ಇದು ಆಶ್ಚರ್ಯ. ಅಲ್ಲಿ ಪಾದದಿಂದ ಎದೆ ಹೊಡೆದು ಹುಟ್ಟಿ ಬಂದರು, ಪಾದಕ್ಕೆ ಹೊಡೆದು ಮೇಲೆ ಹೋಗಿಬಿಟ್ರು. ಇದೇ ಆಶ್ಚರ್ಯ. ನಮಗೇನು ಅರ್ಥ ಆಗ್ತದೆ, ಈಗ ದೇವರು ಎದೆ ಹೊಡಿಬಾರದು ಪಾದಕ್ಕೆ ಹೊಡಿಬಹುದು ಅಂತ ಆಯ್ತಷ್ಟೆ. ಎದೆ ಹೊಡೆದ್ರೆ ಡೇಂಜರು, ಪಾದಕ್ಕೆ ಹೊಡೆದ್ರೆ ಪರವಾಗಿಲ್ಲ. ಉಪನಿಷತ್ ಹೇಳ್ತದೆ ಹೌದು ಹಾಗೆ ಮಾಡಿರಿ ಅಂತ ಹೇಳ್ತದೆ. ಉಪನಿಷತ್ತು ಹೇಳುತ್ತದೆ ದೇವ್ರನ್ನ ಹೊಡೀರಿ ಅಂತ ಹೇಳ್ತಾರೆ. ಉಪನಿಷತ್ನಲ್ಲಿ ಬರ್ತದೆ ಬ್ರಹ್ಮತಲ್ಲಕ್ಷ ಮುಚ್ಚತೆ, ಬಾಣ ತಗೊಂಡು ಗುರಿ ಎಲ್ಲಿಡಬೇಕು ಅಂತ ಭಗವಂತನ ಗುರಿ ಇಡಿ ಅಂತ ಹೇಳ್ತಾರೆ. ಏನಿದು ಆಶ್ಚರ್ಯ ಅಂದ್ರೆ ಹೌದು, ಅಲ್ಲಿ ತಕ್ಷಣ ಆಚಾರ್ಯ ಬರೆದೇ ಹೋಗಿದೆಯಲ್ಲ ಅದೇ ಕೆಲಸ ಮಾಡೋ ಬೈಕಿನ ಆಚಾರ್ಯ ಹೇಳ್ತಾರೆ. ಹಾಗಲ್ಲ, ಗುರಿ ಇಡೋದು ಅಂದ್ರೆ ಪಾದಕ್ಕೆ ಹೊಡೆಯೋದು ಅಂದ್ರೆ ಬ್ರಹ್ಮ ಜಿಜ್ಞಾಸ ಅಂತ ಅರ್ಥ. ಛೇದನಂ ವಿಮರ್ಶ್ಯಃ ಅಲ್ಲಿ ಬರೆದಿದೆ ಗೀತಾ ಭಾಷೆಯಲ್ಲಿ. ಬ್ರಹ್ಮ ಜಿಜ್ಞಾಸೆ ಮಾಡಿ, ಆವಾಗ ನಿಮ್ಮ ಬಂಧನ ಕಡಿಮೆ ಆಗ್ತದೆ. ಪರಮಾತ್ಮನ ಪಾದಕ್ಕೆ ಹೊಡೆಯೋದು ಅಂದ್ರೆ ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ. ಪರಮಾತ್ಮರ ಸ್ವರೂಪ ಚಿಂತನೆಯನ್ನು ಮಾಡಿ. ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಅದು ಸಿದ್ಧಿನೇ ಹೊರತು ಉಳಿದು ಸಿದ್ಧಿಯಲ್ಲ. ಉಪನಿಷತ್ತಿನ ಎಂಥ ದೊಡ್ಡ ದೃಷ್ಟಾಂತ ಅದು ಒಂದು. ಅದಕ್ಕೆ ಮಹಾಭಾರತ ವರಿ ಉಪನಿಷತ್ತಲ್ಲ, ವೇದೋತ್ತಮವಾದ ಗ್ರಂಥ ಅದು, ಕಥೆಯಲ್ಲ ತತ್ವ ಅದು. ಏವ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ ಅಂದೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಸುಯೋಗ. ಅದೆಲ್ಲ ನೋಡಬೇಕು ನಾವು. ಮುಂದೆ ಭಗವಂತ ಕೃಷ್ಣ ಅಲ್ಲಿಂದ ತಾನು ಪರಂಧಾಮ ಹೊರಡ್ತಾ ಇದ್ದಾನೆ. ಅಲ್ಲಿಗೆ ಹೋಗಬೇಕಾದ್ರೆ ವಿಚಿತ್ರ ಕಾರ್ಯ ಮಾಡ್ತಾನೆ ಭಗವಂತ. ಅದೇ ದೇಹದಿಂದ ಹೋಗ್ತಾನೆ. ಅಸುರರಿಗೆ ಭ್ರಾಂತಿ ಬರೋ ಕೃತಕ ದೇಹವನ್ನು ಸೃಷ್ಟಿ ಮಾಡಿ ಹಾಕ್ತಾನೆ ಪರಮಾತ್ಮನ. ಕೃತಕ ದೇಹವನ್ನು ಸೃಷ್ಟಿ ಮಾಡಿ ಹಾಕ್ತಾನೆ. ರಾಮಾಯಣಕ್ಕೆ ಹೋಗಿ ಸೀತಾದೇವಿ ಮಾಯಾ ಸೀತೆ ಸೃಷ್ಟಿ ಮಾಡ್ತಾರೆ. ಭಾಗವತಕ್ಕೆ ಬನ್ನಿ, ಕೃಷ್ಣ ಮಾಯಾ ಕೃಷ್ಣ ಸೃಷ್ಟಿ ಮಾಡ್ತಾನೆ. ಅಲ್ಲಿ ಸೃಷ್ಟಿ ಮಾಡಿದ್ದು ಮಹಾಲಕ್ಷ್ಮಿ, ಇಲ್ಲಿ ಸೃಷ್ಟಿ ಮಾಡೋದು ಲಕ್ಷ್ಮೀಪತಿ. ಇಬ್ಬರು ಕೂಡ ಎಂಥವ್ರು, ಯಾಮ್ಯಾ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಅದು ಅದ್ಭುತವನ್ನು ತೋರಿಸಿಕೊಡ್ತಾರೆ ಆ ಕ್ಷಣದಲ್ಲಿ. ಆಮೇಲೆ ಮುಂದೆ ಅರ್ಜುನ ಬಂದುಬಿಟ್ಟು ಅದನ್ನು ದಾನ ಮಾಡಿದ್ದಂತೆ ಕೃತಕ ದೇಹವನ್ನು. ನಿಜವಾದ ದೇಹನಲ್ಲ. ಇವತ್ತು ನಾವು ಪ್ರವಾಸಕ್ಕೆ ಹೋದರೆ ತೋರಿಸ್ತಾರೆ ದೇಹೋತ್ಸರ್ಗ ತೀರ್ಥ ಅಂತ ಹೇಳಿದ್ರೆ, ಪಕ್ಕದ ಹಿರಣ್ಯ ನದಿ ಇದೆ ತೀರದಲ್ಲಿ ತೋರಿಸ್ತಾರೆ. ಮೊನ್ನೆ ಕಣ್ಣೀರು ಬಸ್ಕೊಂಡ್ಬಿಡ್ತಾರೆ ಜನಗಳೆಲ್ಲ, ಪಾಪ ಕೃಷ್ಣ ಪಾಪ ಹೋಗಿಬಿಟ್ಟ ಸುಟ್ಟುಬಿಟ್ರು, ಪಾಪ ಕಟ್ಕೊಂಡ್ಬರ್ತಾನೆ ಹೋಗಿ ಇಷ್ಟೆಲ್ಲ ಕಷ್ಟಪಟ್ಟುಬಿಟ್ಟು ಪಾಪ ಕಟ್ಕೊಂಡ್ಬರ್ತಾನೆ. ಇದು ಸುಳ್ಳು ತಿಳ್ಕೊಂಬರ್ಲಕ್ಕೆ ಹೋಗ್ಬೇಕು, ಇದೆಲ್ಲ ನಾಟಕ. ಆಗ ಒಳ್ಳೆ ಭಾಗವತ ಕೇಳಿದ್ದಕ್ಕೆ ಮಹಾಭಾರತಕ್ಕೆ ಪುಣ್ಯ ಬರ್ತದೆ ಹೊರತು ಹತ್ತು ಬರಬಾರ್ದು. ಯಾರೋ ಸತ್ತಾಗತ್ತಾಗಳಬಾರ್ದು ಭಗವಂತನ ಬಗ್ಗೆ. ಅದು ಭಗವಂತನ ಪ್ರತಿಲೀಲೆಗಳು ಆನಂದಕರ. ಕೃಷ್ಣ ಹೋಗೋದಕ್ಕಿಂತ ಮುಂಚೆ ಒಂದು ರೂಪವನ್ನು ಭೂಲೋಕದಲ್ಲಿ ಇಟ್ಟನಂತೆ. ಗೋಪಾಲ ಮಂತ್ರಂ ಜಪತಾಂ ಫಲಪ್ರದಃ. ಯಾರು ಗೋಪಾಲಕೃಷ್ಣನ ಮಂತ್ರವನ್ನು ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳ್ತಾರಲ್ಲ, ಅವರಿಗೆ ಫಲ ಕೊಡಲಿಕ್ಕೆ ಅಂತ ರೂಪ ಇಟ್ಟಿದ್ದಾನಂತೆ. ಅದಕ್ಕೆ ಗುರುಮಂತ್ರ ಅಂದರೆ ಕೃಷ್ಣ ಮಂತ್ರ, ಹೆಂಗಸರಿಗಾಗಲಿ ಅದೇ ಕಾರಣ. ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳ್ರಿ, ತಕ್ಷಣ ಸಿದ್ಧಿ ಬಂದುಬಿಡು. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣಾಯನ ಬಾರದೆ. ಇದು ಅರ್ಥ ಮಾಡಿಕೊಡೋದಕ್ಕೆ ದೊಡ್ಡ ಕಥೆ ಇದು, ಒಂದು ತತ್ವ ಅದು. ಮಹಾಭಾರತ ಕೇಳಿದ್ದಕ್ಕೆ ಗುರುಮಂತ್ರವನ್ನು ಸರಿಯಾಗಿ ಮಾಡಬೇಕು. ಹೇಳ್ಸ್ಕೊಳ್ತು ಇನ್ನಾರು ಹೇಳ್ಸ್ಕೋಬೇಕು, ಅದು ಫಸ್ಟ್ ಅಷ್ಟೇ. ಮಾಡ್ತಿರೋದು ಸರಿಯಾಗಿ ಮಾಡಬೇಕು. ಯಾತಕ್ಕೋ ಮಾಡ್ತಿದ್ದೀರಲ್ಲ, ಎಂಥ ಒಳ್ಳೆ ಮಂತ್ರ ನಮಗೆ ಗೊತ್ತಿದೆ ಅಂತ ಆನಂದ ಪಡಬೇಕು. ಇಲ್ಲದೇ ಇದ್ದವ್ರು ತಕ್ಷಣ ಅದನ್ನು ಶುರು ಮಾಡಬೇಕು. ಇಲ್ಲದೆ ಹೋದರೆ ಬಹಳಷ್ಟು ಹೀನಾಯವಾದ ಗತಿಗೆ ಹೋಗ್ತಾನೆ ಮನುಷ್ಯ. ಮೂರು ಸರ್ತಿ ಅಂದ್ರೇ ಬದುಕ್ತಾನಂತೆ, ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ ಅಂತ ವ್ಯಾಸರಾದ್ರೆ ಹೇಳ್ತಾರೆ. ಮೂರು ಸರ್ತಿಯನ್ನೇ ನೀವು ಉದ್ಧಾರ ಆಗ್ತೀರಿ ಅಂತ ಕೇಳ್ತಾರೆ. ಕೃಷ್ಣ ಮಂತ್ರ ನೂರೆಂಟು ಸರ್ತಿ ಹೇಳ್ಬೇಕು ಪ್ರತಿ ದಿವಸ, ಎಷ್ಟು ಉದ್ಧಾರ ಆಗ್ತಾರೆ ಲೆಕ್ಕ ಹಾಕಿ. ಮೂರು ಸರ್ತಿ ಅಂದರೆ ಎಷ್ಟು ಆಗೋದಾದರೆ ನೂರೆಂಟು ಸರ್ತಿ ಅಂದರೆ ಏನು ಭಾಗ್ಯ ಅದು. ಇವತ್ತು ಹೆಂಗ ಸುಮ್ಮನೆ ನಮಗೆ ಗಾಯತ್ರಿ ಇಲ್ಲ ಗಾಯತ್ರಿ ಅಂತ ಗೋಳಾಡ್ತಾರೆ. ಕೃಷ್ಣ ಮಂತ್ರ ಇದೆ, ಕೃಷ್ಣ ಕೆಲಸಕ್ಕೆ ಬಾರದವನಾಗಿದ್ರೆ. ಕೃಷ್ಣ ಸಾಕ್ಷಾತ್ ಭಗವಂತ, ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೋಗ್ಬಿಟ್ರೆ ಏನು ಮಾಡಬೇಕು? ತಿಳುವಳಿಕೆ ಇದ್ರೆ ಸಾಧನೆ ಮಾಡಲಿಕ್ಕೆ ಗಡ್ಡಿನೇ ಬರೋದಿಲ್ಲ. ತಿಳುವಳಿಕೆ ಇಲ್ಲದೆ ಹೋದರೆ ವೈಕುಂಠಕ್ಕೆ ಹೋದ್ರೂ ವಾಪಸ್ ಬರ್ತಾನೆ. ಹಿರಣ್ಯಕಶಿಪು ಬಂದಲ್ಲ ಆ ಟೈಪ್, ಅಮುಕ್ತ ಸ್ಥಾನಕ್ಕೆ ಹೋದ್ರೂ ವಾಪಸ್ ಬಂದಲ್ಲ ಆ ಟೈಪ್ ಆಗ್ತದೆ. ಸಾಧನೆಯಕ್ಕೆ ಬಗೆಗಾಣೆ ನೆನ್ನಬಹುದೇ, ಸಾದರದಿ ಗುರುಕರಣ ತಾ ಪಡೆದ ಬಳಿಕ ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ. ವಿಜಯದಾಸರ ಅದ್ಭುತವಾದ ದೇವರ ನಾಮ ಅದು. ನಮಗೆ ಮನಸ್ಸಿತ್ತು ಅಂದರೆ ಎಂಥ ಪರಿಸ್ಥಿತಿಯಲ್ಲೂ ಸಾಧನೆ ಮಾಡಲಿಕ್ಕೆ ಬರುತ್ತೆ ಎಂದು ನಿದರ್ಶನ ಅದು. ಮುಂದೆ ಇನ್ನೊಂದು ರೂಪವನ್ನು ಭಗವಂತ ಸೂರ್ಯಮಂಡಲದ ಒಳಗಿಟ್ಟನಂತೆ. ಸೂರ್ಯಮಂಡಲದ ಒಳಗೆ. ಅದಕ್ಕೆ ಧೇಯಸ್ಸದಾ ಸವಿತೃ ಮಂಡಲ ಮಧ್ಯವರ್ತಿ, ನಾರಾಯಣನ ಹೌದು ಕೃಷ್ಣನ ಹೌದು. ಅಲ್ಲಿ ಇನ್ನೊಂದು ರೂಪವನ್ನು ಕೈಲಾಸದಲ್ಲಿ ಇಟ್ಟನಂತೆ, ರುದ್ರದೇವರಿಂದ ಅರ್ಚಿತನಾಗಿ ಅಲ್ಲಿ ಇದ್ದಾನೆ. ಇನ್ನೊಂದು ರೂಪವನ್ನು ಬ್ರಹ್ಮಲೋಕದಲ್ಲಿ ಸತ್ಯಲೋಕದಲ್ಲಿ ಇಟ್ಟನಂತೆ, ಐದನೇ ರೂಪದಿಂದ ತನ್ನ ಪರಂಧಾಮ ಕೊಟ್ಟನಂತೆ ಪರಮಾತ್ಮ. ಇವೆಲ್ಲ ಅನುಸಂಧಾನ ಇದ್ರೆ ಇವತ್ತು ಸೂರ್ಯ ಮಂತ್ರ ಕೃಷ್ಣ ಮಂತ್ರ ಆಗ್ತದೆ, ಕೃಷ್ಣ ಒಳಗಿರೋದ್ರಿಂದ ಅಂತ ಅವಾಗ ಅರ್ಥ ಆಯ್ತು. ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ, ಸವಿತೃಮಂಡಲ ಮಧ್ಯವರ್ತಿ ಕೃಷ್ಣ, ಕೃಷ್ಣ ಏವ ನಾರಾಯಣ, ಎಲ್ಲ ಅರ್ಥ ಮಾಡಲಿಕ್ಕೂ ಬರತಕ್ಕಂಥ ಪ್ರಸಂಗ ಅದು. ಈ ಕಡೆಗೆ ಅರ್ಜುನ ಮುಂದೆ ಬಹಳ ಕಥೆ ಉಂಟು, ಮೋಸಲ ಪರ್ವದ ಕಥೆ ಬಹಳ ಉಂಟು. ಸಾರಾಂಶ ಇಷ್ಟೇ, ಕೃಷ್ಣ ಹತ್ರ ಅರ್ಜುನ ಆಮೇಲೆ ಬರ್ತಾನೆ, ಇದೆಲ್ಲ ಕೆಲಸ ಮಾಡ್ತಾನೆ. ವಸುದೇವಾದಿಗಳೆಲ್ಲ ದೇಹವನ್ನು ಬಿಟ್ಟು ಹೋಗಿಬಿಡ್ತಾರೆ, ಅದೇ ರೀತಿ ದೇವಕಿ ಮೊದಲಾದರೂ ಬಿಟ್ಟು ಹೋಗಿಬಿಡ್ತಾರೆ, ಕೃಷ್ಣ ಅಷ್ಟ ಮಹಾಮಹಿಷಿಯರು ದೇಹ ಬಿಟ್ಟು ಹೋಗಿಬಿಡ್ತಾರೆ ಅಂತ ಭಾಗವತ ಹೇಳುತ್ತದೆ, ಮಹಾಭಾಗವತ ಹೇಳುತ್ತದೆ. ಅದರಲ್ಲಿ ಜಾಂಬವತ್ಯಾದಿಗಳು ದೇಹ ಬಿಟ್ಟು ಹೋಗ್ತಾರೆ ಎಂಬ ನಿಜನೇ, ರುಕ್ಮಿಣಿ ಸತ್ಯಭಾಮೆ ಮಾತ್ರ ದೇಹ ಬಿಡೋ ಪ್ರಸಂಗ ಬರೋದಿಲ್ಲ. ಅವ್ರು ಬಿಟ್ಟಂತೆ ಮಾಡ್ತಾರೆ, ಅವರು ಕೃಷ್ಣ ಮಾಡಿದಾಗೆ ಮಾಡ್ತಾರೆ. ಅವರು ಪ್ರಕೃತಿಗೆ ಮುಖ್ಯ ಅಭಿಮಾನಿ ದೇವತೆ, ಅವರಿಗೇನು ಪ್ರಕೃತಿಯ ಬಂಧನ ಇದೆ ಈ ಮಧ್ಯೆ? ಅಪ್ರಾಕೃತ ದೇಹ ಅವರು, ನಿತ್ಯ ಮುಕ್ತಳು ಶ್ರೀರಮ. ಅದಕ್ಕೆ ಅವ್ರು ಏನು ಮಾಡಿದರಂತೆ, ಅಗ್ನೌ ಅಂತರ್ಧದೇ ಭೈಷ್ಮಿ ಸತ್ಯಭಾಮ ಒಡೆ ತಥಾ. ಅದಿವರು ಮಾಯವಾಗಿ ಬಿಟ್ಟರೆ ಹೊರತು ದೇಹ ಬಿಡಲಿಲ್ಲ. ಉಳಿದ ಷಣ್ಮಹಿಷರಿಗೆ ಕೆಲವರು ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾರೆ, ಕೆಲವು ತಪಸ್ ಮಾಡಿ ಹೊರಟು ಬಿಡ್ತಾರೆ. 16,100 ಜನಗಳನ್ನು ಅರ್ಜುನ ಕರ್ಕೊಂಡು ಉಳಿದವರ ಸಮೇತ ಎಲ್ಲ ಹೋಗ್ತಿರ್ತಾನೆ. ದಾರಿಯಲ್ಲಿ ಆಭೀರರು ಅಂತಕ್ಕಂಥ ಮ್ಲೇಚ್ಛ ವರ್ಗ ಬರ್ತದೆ, ಯುದ್ಧ ಶುರುವಾಗ್ತದೆ. ಎಂಥ ಅರ್ಜುನ, ಭೀಷ್ಮ ದ್ರೋಣಾದಿಗಳ ಜೊತೆಗೆ ಹೋರಾಡಿದವನು, ಒಂಟಿಯಾಗಿ ಏಕಾಕಿ ಕಿಲಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ, ಉತ್ತರ ಗೋಗ್ರಹಣದ ಕಾಲಕ್ಕೆ ಅಂಥ ವ್ಯಕ್ತಿ ಅವರೇ ಸೋತು ಬಿಡ್ತಾನೆ, ಗೆಲ್ಲಕ್ಕಾಗ್ತಾ ಇಲ್ಲ ಅರ್ಜುನನ ಕೈಯಲ್ಲಿ. ಆತನಿಗೆ ಅಸ್ತ್ರಗಳೆಲ್ಲ ಮರ್ತೋಗ್ಬಿಟ್ಟು ಬಂತೆ, ಅಕ್ಷಯ ಬತ್ತಳಿಕೆ ಖಾಲಿಯಾಗಿ ಹೋಯ್ತಂತೆ, ಗಾಂಡಿವ ಕೈಲಿದೆ ಅದು ಕೋಲ್ ಮಾಡ್ಕೊಂಡು ಹೊಡಿತಾ ಇದ್ದಾನಂತೆ. ಲೆಕ್ಕ ಹಾಕಿ ನೋಡಿ ಏನು ಆಶ್ಚರ್ಯ, ಗನ್ನಲ್ಲಿ ಬುಲೆಟ್ ಇಲ್ದ್ರೂ ಕೋಲ್ ಆಗ್ತದೆ ಅಷ್ಟೇ, ಅದು ಗನ್ನಲ್ಲಿ ಬುಲೆಟ್ ಇಲ್ದ ಹೋದ್ರೆ ಕೋಲ್ ಮಾಡ್ಕೋಬೇಕಷ್ಟೇ, ಅದನ್ನು ಗಾಂಡಿವಧನ ಸಿದ್ರು ಏನು ಮಾಡೋಕ್ಕಾಗ್ತಾ ಇಲ್ಲ ಆತನಿಗೆ. ಆಗ ಅರ್ಜುನನಿಗೆ ಅಹಂಕಾರ ಮತ್ತೊಮ್ಮೆ ಪರಿನೆಂದಿದ್ದು ಹೋಯ್ತಂತೆ. ಇಷ್ಟು ದಿವಸ ನಾನು ಗೆಲ್ತಾ ಇದ್ದೆ, ಯಾರ್ಯಾರ ಮೇಲೋ ಗೆದ್ದೆ, ಕಾಲಕ್ಕೆ ನಿವಾತ ಕೋಚರ ಮೇಲೆ ಗೆದ್ದೆ ನಾನು, ಇವತ್ತು ಎಕ್ಸ್ ವೈ ಜಡ್ಗಳು ಇವರೆಲ್ಲ ಕೂಡ ಇವರೇ ಸೋತು ಬಿಟ್ಟನಲ್ಲ, ಯಾತಕ್ಕೆ ಅಂದರೆ ಅವತ್ತು ಕೃಷ್ಣ ಇದ್ದ ಗೆದ್ದೆ, ಇವತ್ತು ಕೃಷ್ಣ ಇಲ್ಲ ಅದಕ್ಕೆ ನಾನು ಸೋತೆ ಅಂದ್ಕೊಂಡು ಬಿಟ್ಟನಂತೆ. ಇದೇ ನಿತ್ಯ ಜೀವನದ ಯಶಸ್ಸು, ಎಲ್ಲೆಲ್ಲಿ ನಾವು ಗೆದ್ದಿರ್ತೇವೋ ನಾವು ಗೆದ್ದಿದ್ದಲ್ಲ ದೇವರು ಗೆಲ್ಲಿಸ್ತ, ಎಲ್ಲೆಲ್ಲಿ ಸೋತಿರ್ತೇವೋ ನಮ್ಮದೇ ಪರಾಕ್ರಮ ಅಂತ ಅರ್ಥ. ಸೋತಾಗೆಲ್ಲ ನಮ್ಮದೇ ಕೆಲಸ. ಇತರಾನ್ ಆತ್ಮ ಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ, ಅನುಸಂಧಾನಕ್ಕೆ ಬೇಕಿದು. ಕೊನೆಗೆ ಅರ್ಜುನನಿಗೆ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ 16,100 ಜನಗಳನ್ನು, ಅವರು ಹೊತ್ಕೊಂಡು ಹೋಗ್ಬಿಡ್ತಾರೆಲ್ಲ ಕೂಡ. ಕೃಷ್ಣ ಪತ್ತೇರನ್ನು ಕಾಡು ಹೊತ್ಕೊಂಡು ಹೋಗ್ತಾರೆ ಲೆಕ್ಕ ಹಾಕಿ. ಯಾತಕ್ಕೆ ಅಂದರೆ ಅವ್ರು ಹೆಂಗಸರೇ ಅಲ್ಲ, ಫಸ್ಟ್ ಆಫ್ ಆಲ್ ಅವರ ಅಗ್ನಿಪುತ್ರರೆಲ್ಲ ಕೂಡ. ಅಹಂಕಾರ ಬಂದಿತ್ತಂತವರು, ಕೃಷ್ಣ ನಮ್ಮನ್ನು ಮೆಚ್ಚಿ ಕೈ ಹಿಡಿದು ಬಿಟ್ಟ ಅಂತ ಅಹಂಕಾರ ಪಡ್ತಿದ್ರಲ್ಲ, ನಿಮ್ಮ ಹಣೆ ಬಾರ ನೋಡಿ ಕೃಷ್ಣ ಶಾಪಾತ್ ಅಂತ ಹೇಳಿದ್ದಾರೆ. ಕೃಷ್ಣ ಶಾಪ ಕೊಟ್ಟಿದ್ದಕ್ಕೆ ಅವರೆಲ್ಲ ವಶರಾದ್ರಂತೆ, ಮುಂದೆ ದುಃಖ ಪಡ್ತಾರೆ. ಆಗ ದಾಲ್ಭ ಮುನಿಗಳು ಸಿಗ್ತಾರೆ, ಅವರಿಗೆ ಗೋಳಾಡ್ತಾರೆ ಇವರು. ಆಗ ಸಮಸ್ಯೆ ಪರಿಹಾರ ಮಾಡ್ತಾರೆ, ಗೋವಿಂದ ಏಕಾದಶಿ ಅಂತ ಬರ್ತದೆ, ಅದನ್ನು ಉಪವಾಸ ಮಾಡಿರಿ, ನಿಮ್ಮ ಪಾಪ ಶುದ್ಧ ಕಳ್ಕೊಂಡು ಬಿಟ್ಟು ಉದ್ಧಾರ ಆಗ್ತೀರಿ ಅಂತ ಹೇಳಿದಾಗ, ಗೋವಿಂದ ಏಕಾದಶಿ ಶ್ರುತ್ವ, ಗೋವಿಂದ ಏಕಾದಶಿ ವ್ರತವನ್ನು ಮಾಡಿ ಪುನಃ ಅವರು ತಾವು ಶುದ್ಧರಾಗಿ ವೈಕುಂಠಕ್ಕೆ ಹೋಗಿಬಿಟ್ರಂತೆ, ಮೂಲ ರೂಪ ಸೇರ್ಕೊಂಡ್ಬಿಟ್ರಂತೆ. ಇದು ಅವ್ರ ಕಥೆ. ಇದು ಗೋವಿಂದ ಏಕಾದಶಿಯನ್ನು ಮಾಡಿದ್ರಂಥವ್ರು, ಏಕಾದಶಿನೇ ಗೋವಿಂದ ಆದವರಿಗೆ ಇವ್ಯಾವುದು ಅರ್ಥ ಆಗೋದಿಲ್ಲ. ಗೋವಿಂದ ಏಕಾದಶಿ ಒಂದು ಏಕಾದಶಿ ಉಪವಾಸ ಎಂತೆಂಥ ಪಾಪ ಪರಿಹಾರ ಆಗ್ತದೆ ನೋಡ್ರಿ ಅಂತ ಹೇಳ್ತಾರೆ. ಎಂತೆಂಥ ಪಾಪ ಪರಿಹಾರ ಮಾಡೋ ಶಕ್ತಿ ಇದೆ ಏಕಾದಶಿ ಉಪವಾಸಕ್ಕೆ. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ, ಅದಕ್ಕೊಂದು ನಿದರ್ಶನವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇನ್ನು ಮುಂದೆ ಅರ್ಜುನ ವಾಪಸ್ ಹೋಗ್ತಾನೆ, ವೇದವ್ಯಾಸರ ಹತ್ರ ಬರ್ತಾನೆ, ನೋಡ್ತಾನಲ್ಲಿ ಅವನು ಕಂಡ ತಕ್ಷಣ ಆತನಿಗೆ ಮಾತಾಡಲಿಕ್ಕೆ ಬರೋದಿಲ್ಲ, ತುಂಬ ದುಃಖ ಆಗಿರುತ್ತಂತೆ. ಪಪಾತ ಪಾದ ಯೋಹು ದಪ್ಪ ಅಂತ ಬಿದ್ದುಬಿಟ್ನಂತೆ. ಎಂಥ ಕಾವ್ಯ, ಎಂಥ ಶಾಸ್ತ್ರದ ಆಚಾರ್ಯರು ಬರೀತಾರೆ, ದಪ್ಪ ಅಂತ ಕಾಲ್ ಮೇಲೆ ಬಿದ್ದಂತೆ. ಏನು ಅಂತ ಕೇಳ್ತಾರೆ ವೇದವ್ಯಾಸರು. ಹೋಗಿಬಿಟ್ರು, ಎದೆ ನಿಂತಿದ್ದಾರೆ ಕೃಷ್ಣ, ಹೋಗಿಬಿಟ್ರು ಅಂತ ಹೇಳ್ತಾನೆ. ಪರಮ ರೂಪರೂಪಗಳಿಗೆ ಭೇದ ಇಲ್ಲ, ಪರಮಾತ್ಮ ಎಲ್ಲ ರೂಪಗಳು ಪರಿಪೂರ್ಣ, ಪೂರ್ಣಮದ ಪೂರ್ಣಮಿದಂ. ಅರ್ಜುನನಿಗೆ ಆ ಕ್ಷಣದಲ್ಲಿ ಭಾರಿ ದುಃಖ ಆಯಿತು, ಯಾವ್ದಾದ್ರು ಸಮಾಧಾನ ಮಾಡಿದರಂತೆ. ಅಲ್ಲಿಗೆ ಹೋಗ್ತಾನೆ, ಧರ್ಮರಾಜ ದುಃಖ ಪಡ್ತಿದ್ದಂತೆ. ಗತ ಸಪ್ತಾಧುನಾ ಮಾಸಾಹ, 7 ತಿಂಗಳಾಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದ ಭಾಗವತಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿ ಹೇಳ್ತಾರೆ 7 ದಿವಸ ಆಗಿತ್ತಂತೆ. ಆಚಾರ್ಯ ಎರಡನ್ನು ಕೂಡಿಸ್ತಾರೆ, ಮಹಾಭಾರತ ಭಾವ ಎಲ್ಲದನ್ನು ಸಮನ್ವಯ ಮಾಡ್ತಾರೆ ಆಚಾರ್ಯರು. ಉಳಿದವರು ಅದು ಅಲ್ಲಿಗೆ, ಅದು ಅಲ್ಲಿಗೇನೆ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ಸಹತತ್ವ ಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ ಓಂ ತತ್ವ ಸಮನ್ವಯಾತ್. ಇನ್ನೆಲ್ಲ ತಿಳ್ಕೋಬೇಕಾದ್ರೆ ಆಚಾರ ಗ್ರಂಥವನ್ನು ಓದಬೇಕು ನೀವು. ನಿಜವಾದ ಅರ್ಥದಲ್ಲಿ ಜ್ಞಾನ ಅಂದ್ರೆ ಅವತ್ತು ಗೊತ್ತಾಗ್ತದೆ ಅಷ್ಟೇನೆ, ಪಠ ಪಠ ಮಾತಾಡೋದು ಜ್ಞಾನ ಅಲ್ಲ. ಹೇಗೆ ಸುನಿರ್ಣೀತವಾದಂಥ ತತ್ವಜ್ಞಾನ ಇರಬೇಕು ಅಂದರೆ ಆಚಾರ ಸರ್ವಮೂಲ ಗ್ರಂಥಗಳನ್ನು ಓದಬೇಕು. ಏನು ಪರ್ಫೆಕ್ಷನ್ ಅದರಲ್ಲಿರೋದು, ಏನು ಪರಿಪೂರ್ಣವಾದಂಥ ನಿರೂಪಣೆ, ಇವತ್ತು ಜಗತ್ತಿನ ಯಾವ ಗ್ರಂಥಲ್ಲೂ ಆ ರೀತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಜನಗಳು. ನಮಗದು ಯಾವ್ದು ಗೊತ್ತಾಗೋದೆ, ಅದು ಓದಿರ್ತಾನೆ ಗೊತ್ತಾಗೋದ್ರೆ ನಮಗೀಗ. ಇವತ್ತು ಸೂರ್ಯನೇ ನೋಡದೇ ಇದ್ದವನಿಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಸೂರ್ಯ ನೋಡುತ್ತಾ ಹಬ್ಬ ಅನಿಸುತ್ತಲ್ಲ ಆ ಟೈಪ್. ಒಬ್ಬ ಸೂರ್ಯನ ವೈಭವ ಅರ್ಥ ಮಾಡಬೇಕಾದ್ರೆ ಕಣ್ಣಿದ್ದವನಿಗೆ ಸಾಧ್ಯ. ಆಚಾರ್ಯರ ಗ್ರಂಥದ ವೈಭವ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಓದಿದವರಿಗೆ ಅದು ಸಾಧ್ಯ, ಉಳಿದವರಿಗೆ ಸಾಧ್ಯವಾಗೋದೇ ಇಲ್ಲ. ಅಂತ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬರ್ಕೊಡ್ತಾರೆ ಆಚಾರ್ಯರು. ಮುಂದೆ ಸಮಾಧಾನ ಪಟ್ಟಲಿಗೆ ಬರ್ತಾನೆ. 7 ದಿವಸ ಆಗಿತ್ತು, ಏನಾಯಿತು ಅಂತ ಕೇಳ್ತಾರೆ ಅರ್ಜುನ. ಏನೇನು ಮಾಡ್ದ ಅಂತ ಇಲ್ಲಿ ಜಾಸ್ತಿ ಬರೆಯೋದಿಲ್ಲ, ಅಲ್ಲಿ ಜಾಸ್ತಿ ಭಾಗವತಲ್ಲಿ ಜಾಸ್ತಿ ಬರೀತಾರೆ, ಎರಡು ಸೇರಿಸ್ಕೋಬೇಕಾಗ. ಏನಾಯ್ತು ಅರ್ಜುನ, ಹೇಗಯ್ಯ ಹೀಗಿದ್ದಿ ಅಂತೆಲ್ಲ ಕೇಳಿದ್ರಂತೆ. ಅರ್ಜುನ ಕೊನೆಗೆ ಹೇಳ್ತಾನೆ, ಕೃಷ್ಣ ಪರಂಧಾಮ ಹೊರಟು ಬಿಟ್ಟ ಅಂತ ಹೇಳಿದ ತಕ್ಷಣ ಧರ್ಮರಾಜಾದಿಗಳು ಮಾಡಿದ ಮೊದಲ ಕೆಲಸ ನಾವು ಹೊರಡಬೇಕು ಅಷ್ಟೇ. ಅವರು ತೀರ್ಮಾನ ಮಾಡಿಕೊಂಡಿದ್ರಂತೆ ಏನಂತ, ನಾವು ಎಲ್ಲಿವರೆಗೂ ಕೃಷ್ಣ ಭೂಲೋಕದಲ್ಲಿ ಜಗತ್ತಿಗೆ ಕಣ್ಣಿಗೆ ಕಾಣಿಸಿಕೊಂಡು ಅನುಗ್ರಹ ಮಾಡ್ತಿರ್ತಾನೋ ಅಲ್ಲಿವರೆಗೂ ರಾಜ್ಯಪಾಲನೆ ಮಾಡಬೇಕು. ಕೃಷ್ಣ ಪರಂಧಾಮ ಕೊಟ್ಟದಷ್ಟು ನಾವು ಹೊರಡಬೇಕು. ಬಹಳ ಸುಲಭ ಇದು. ದೇವರು ಕೈ ಬಿಟ್ಟಾದ್ರೆ ಇರಲಿಕ್ಕಾಗೋದಿಲ್ಲ. ದೇವರ ಸೇವೆಗೋಸ್ಕರ ಬಂದಿದ್ದೇವೆ, ದೇವರು ಪರಂಧಾಮ ಕೊಟ್ಟರೆ ಹೊರಡಬೇಕಷ್ಟೇ. ಅವರೆಲ್ಲ ಸ್ವಚ್ಛಂದ ಮೃತ್ಯುಗಳು, ಪಾಂಡವರೆಲ್ಲ ಕೂಡ ಅನೇಕರಿಗೆ ಗೊತ್ತಿಲ್ಲ. ಇಚ್ಛಾಭರಣೆಗಳು ಬರೀ ಭೀಷ್ಮರಷ್ಟೇ ಅಲ್ಲ, ಪಾಂಡವರೆಲ್ಲ ಸ್ವಚ್ಛಂದ ಮೃತ್ಯುಗಳಾದ್ದರಿಂದ ಅವ್ರು ಇನ್ನೂ ಇರ್ಬೋದಾಗಿತ್ತು ಬೇಕಾದರೆ. ಆದರೆ ಕೃಷ್ಣನ ಮುಂದೆ ಬೇಡ್ಕೊಂಡಿರ್ತಾರೆ, ನಿನ್ನ ಜೊತೆ ನಾವು ಬರ್ತೇವೆ ಅಂತ ಹೇಳಿರ್ತಾರೆ. ಕಷ್ಟ ಹೊರಟು ಬಿಟ್ಟರಂತೆ. ಹೋದಕ್ಕಿಂತ ಮುಂಚೆ ಪರೀಕ್ಷಿತ ರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಈ ಕಾರ್ಡೆಲ್ಲ ಹೊತ್ಕೊಂಡು ಹೋಗಿದ್ರು, ಅನ್ಯಾಯ ಮಾಡಿದ್ರಲ್ಲ, ಅವ್ರನ್ನೆಲ್ಲ ಶಿಕ್ಷೆ ಮಾಡೋ ಕೆಲಸ ಅವನಿಗೆ ಕೊಟ್ಟರಂತೆ. ಫಸ್ಟ್ ರಿಪೋರ್ಟ್ ಮಾಡ್ಕೊತಿರ್ಲಿಕ್ಕೆ ಮಾಡಬೇಕಾದ ಕೆಲಸ ಆತ ಪರೀಕ್ಷಿತ ರಾಜ. ಅದು ಅದು ಮಾಡ್ತಾನೆ ಆ ಕೆಲಸನ. ಪಾಂಡವರು ಮಹಾಪ್ರಸ್ಥಾನವನ್ನು ಕೈಗೊಳ್ಳುತ್ತಾರೆ. ರಾಜಚಿಹ್ನಾನಿ ತ್ಯಕ್ತ್ವ, ತಮ್ಮ ಕಿರೀಟ ವೈಭವ ಎಲ್ಲ ತೆಗೆದಿಟ್ಟುಬಿಟ್ಟು ಕಾಡಿಗೆ ಹಾಗೆ ಹೋಗಬೇಕಲ್ಲ, ಹಾಗೆ ಹೊರಟರಂತೆ. ಮಹಾಪ್ರಸ್ಥಾನ ಕೈಗೊಂಡ್ರಂತೆ. ಆ ಸಮಯಕ್ಕೆ ಸುಭದ್ರ ಮೊದಲಾದವರು ಮಾತ್ರ ಅಲ್ಲೇ ಉಳ್ಕೊಂಡ್ರಂತೆ. ಅಭಿಮ ಇನ್ನೂ ಪರೀಕ್ಷಿತ ರಾಜ ಚಿಕ್ಕವನು, ಅವನು ನೋಡ್ಕೊಂಡಿರಿ ಅಂತ ಅವನು ಬಿಟ್ಟರಂತೆ. ಉತ್ತರ ಸುಭದ್ರ ಅಲ್ಲಿ ಉಳ್ಕೋತಾರೆ. ಆದರೆ ಕಾಳಿದೇವಿ ದ್ರೌಪದಿ ದೇವಿಯಲ್ಲಿ ಐಕ್ಯರಾಗಿ ಬಿಡ್ತಾರೆ. ಅವರು ಭಾರತ, ಇವರು ಭಾರತ. ಕೆಲವರು ಯಾರ್ಯಾರು ಹೋಗ್ಲಿಕ್ಕೆ ಕಾರಣ ಇತ್ತು ಅವರೆಲ್ಲ ಆ ರೀತಿ ಹೊರಟು ಬಿಡ್ತಾರೆ. ಧರ್ಮರಾಜ ಎಲ್ಲರಿಗೂ ಹೇಳಿ ತನ್ನ ತಮ್ಮಂದಿರ ಸಮೇತ ಹೊರಟು ಬಿಡ್ತಾನೆ. ಆತ ಹೊರಟಾಗ ಮಹಾಪ್ರಸ್ಥಾನ ಅದು. ಮಹಾಪ್ರಸ್ಥಾನ ಏನು ಗೊತ್ತೇನೋ, ಸುಮ್ಮನೆ ಹೋಗ್ತಾನೆ ಇರಬೇಕು. ಅನ್ನ ನೀರು ಏನೂ ಇಲ್ಲ, ಅನ್ನ ನೀರು ಯಾವುದೂ ಇಲ್ಲ. ಸುಮ್ಮನೆ ಹೋಗ್ತಿರಬೇಕು. ದೇಹ ಬೀಳಬೇಕು, ಮುಂದೆ ಹೋಗಿಬಿಡಬೇಕಷ್ಟೇ. ದೇಹ ಬೀಳೋವರೆಗೂ ಹೋಗ್ಬೇಕು. ಮಹಾಪ್ರಸ್ಥಾನ ಅಂತ ಕರೀತಾರೆ. ಆ ರೀತಿ ಹೊರಟರಂತೆ. ಅವರು ಸಮುದ್ರ ತೀರದಲ್ಲಿ ಹೋಗಬೇಕಾದ್ರೆ ಅಲ್ಲಿ ವರ್ಣದೇವರು ಅಗ್ನಿ ಬಂದರಂತೆ. ಬಂದು ಧರ್ಮರಾಜ ಸ್ವಲ್ಪ ನಿಮ್ಮ ತಮ್ಮನಿಗೆ ಹೇಳಪ್ಪ ಅಂದ್ರಂತೆ. ಏನು ಹೇಳಬೇಕು ಅಂತ ಕೇಳ್ತಾರೆ. ಎಲ್ಲರೂ ಎಲ್ಲ ಬಿಟ್ಟು ಹೊರಟಿದ್ದಾರೆ, ಯಾರು ಏನೂ ತಗೊಂಡು ಹೋಗ್ತಾ ಇಲ್ಲ. ಅರ್ಜುನ ಎಲ್ಲ ಬಿಟ್ಟಿದ್ದಾನೆ, ಗಾಂಡೀವ ಮಾತ್ರ ತಗೊಂಡು ಹೊರಟಂತೆ. ಅದ್ ಜೊತೆಗೆ ಇಟ್ಕೊಂಡಿದ್ದ, ಅಷ್ಟು ಪ್ರೀತಿ ಅದರ ಮೇಲೆ. ಅದರಿಂದ ತಾನೇ ಎಲ್ಲ ಗೆದ್ದಿರೋದು. ನಾ ಹೇಳಿರ್ತಾನೆ, ಅಹಂ ವೈ ಅರ್ಜುನೋ ನಾಮ ಗಾಂಡೀವಂ ಎಸ್ಸಿ ಬೈಧನು ಅಂತ ಹೇಳ್ಕೊಂಡಿರ್ತಾನೆ. ಗಾಂಡೀವ ಬಿಡಕ್ಕೆ ಮಾತ್ರ ಮನಸ್ಸು ಬಂದಿರೋದಿಲ್ಲ, ಅದೊಂದೇ ಹೋಯ್ತಿದ್ದ ನನ್ನ ಜೊತೆಗೆ. ಅಗ್ನಿದೇವರು ಕೇಳ್ಕೊತಾರೆ ಧರ್ಮರಾಜನನ್ನ, ನಿನ್ನ ತಮ್ಮನಿಗೆ ನಾನು ತಂದುಕೊಟ್ಟಿದ್ದೆ ಅದನ್ನ, ಆತನ ಧನಸ್ಸು ಅಲ್ಲ ಅದು, ಅದು ಬ್ರಹ್ಮದೇವರ ಧನಸ್ಸು ಅದು, ನಾನು ವಾಪಸ್ ಕೊಡು, ನಂದು ಅಲ್ಲ, ಈ ಮಧ್ಯೆ ವಾಪಸ್ ಕೊಡಬೇಕಾಗಿದೆ, ತೊಗೊಂಡು ಹೋದ್ರೆ ಗತಿಯೇನಾಗಬೇಕು, ಸ್ವಲ್ಪ ನಿಮ್ಮ ತಮ್ಮನಿಗೆ ಹೇಳು ಅಂದ್ರಂತೆ. ಆಗ ಧರ್ಮ ಹೇಳ್ದ, ಅರ್ಜುನ ಅಂದ್ ಬಿಟ್ಬಿಡಪ್ಪ, ಕೊಟ್ಬಿಡಪ್ಪ ಅಂದ ತಕ್ಷಣ ಅರ್ಜುನ ಬಿಟ್ಟುಬಿಟ್ಟನಂತೆ. ಇಲ್ಲಿ ಗಮನಿಸ್ಬೇಕು ನಾವು, ಆತ ಮಹಾಪ್ರಸ್ಥಾನ ಕೈಗೊಂಡ ಕಾಲಕ್ಕೂ ಗಾಂಡೀವನ್ನು ಬಿಡಲಿಕ್ಕೆ ತಯಾರಿಲ್ಲ. ರಣರಂಗದಲ್ಲಿ ಗಾಂಡೀವಂ ಸಂಸತೆ ಹಸ್ತಾತ್, ಗಾಂಡೀವ ಜಾರಿ ಬೀಳ್ತಾ ಇದೆ ಅಂತ ಹೇಳ್ತಿರ್ತಾನೆ. ಎಂತ ಆಘಾತವಾಗಿತ್ತು ಅರ್ಜುನನಿಗೆ, ಅದನ್ನು ಸರಿ ಮಾಡಿದ ಭಗವಂತನಾದ ಕೃಷ್ಣ. ಇದನ್ನು ಹೊತ್ಕೊಂಡಾಗ ಅದಕ್ಕೆ ಏನು ಸ್ವಾರಸ್ಯ ಅಂತ ಗೊತ್ತಾಗ್ತದ. ಗಾಂಡೀವ ಅಂದ್ರೆ ಪಂಚಪ್ರಾಣ ಆತನಿಗೆ, ಯಾತಕ್ಕೆ ಗೊತ್ತಾ, ಅದು ಬ್ರಹ್ಮದೇವರ ಧನುಸ್ಸು ಅಂತ ಪಂಚಪ್ರಾಣ. ಬ್ರಹ್ಮದೇವರ ಧನುಸ್ಸು ಅಂದ್ರೆ ಸರ್ವಮೂಲ ಗ್ರಂಥ ಇದ್ದಾಗೆ, ಅದನ್ನು ಅಂತ ಹೊತ್ತಲ್ಲೂ ಬಿಡಲಿಲ್ಲ ಪುಣ್ಯಾತ್ಮ. ಅದು ಬಹಳ ಮುಖ್ಯ ಇದೆ. ಇವತ್ತು ಪ್ರಾಣೈ ಕಂಠಗತ ಇರಪಿ, ನಮ್ಮ ಜೀವನದಲ್ಲಿ ಜ್ಞಾನ ಕಾರ್ಯ ಅಂದ್ರೆ ಅದಕ್ಕಿಂತ ದೊಡ್ಡ ಕಾರ್ಯ ಯಾವುದೂ ಇಲ್ಲ ಅಂತ ತಿಳ್ಕೋಬೇಕು. ನಮ್ಮ ಪ್ರಕಾರ ಅದಕ್ಕಿಂತ ದೊಡ್ಡ ಕಾರ್ಯ ಯಾವುದೂ ಇಲ್ಲ. ಉಪನ್ಯಾಸಕ್ಕೆ ಹೋಗಿದ್ದೆ, ಅಡೇ ಬರ ಸಿನಿಮಾಕ್ಕೆ ಹೋಗಬಾರ್ದಾಗಿತ್ತೇನೆ, ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಸೀರಿಯಲ್ ಬಿಟ್ಟು ಬರಲಿಕ್ಕೆ ಜನ ತಯಾರು, ಎಷ್ಟೋ ಜನಗಳು ಸೀರಿಯಲ್ ಹೆಸರಿಗೆ ಸೀರಿಯಲ್, ಪಾಪದ ಸೀರಿಯಲ್, ದಿವಸ ಇಷ್ಟು ಪಾಪ ಅಕ್ಯುಮುಲೇಟ್ ಆಗ್ತಾ ಇರಬೇಕು ಅದರೊಳಗೆ. ಇವತ್ತು ಮಹಾಭಾರತಾದಿಗಳನ್ನು ಕೇಳಿ ಅಂತ ಹೇಳೋ ಜನ ಸಿಗೋದೇ ದುರ್ಲಭ. ಧನುಸ್ಸನ್ನು ಬಿಡಲಿಲ್ಲ ಅನ್ನೋದು ಬಹಳ ಅರ್ಥವತ್ತಾದ ಮಾತು. ಮುಂದೆ ಅವರು ಸಪ್ತ ದ್ವೀಪಗಳು ಸುತ್ತಿದರಂತೆ. ಅವರು ಸಾಕ್ಷ ದೇವತೆಗಳವರೆಲ್ಲ ಕೂಡ ಸುತ್ತಿ 7 ದಿವಸಕ್ಕೆ ಎಲ್ಲ ಪ್ರದಕ್ಷಿಣೆ ಮಾಡಿ ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಇವತ್ತವೆಲ್ಲ ಹೋಗೋ ಬದರಿ ಇದೆಯಲ್ಲ, ಅಲ್ಲಿಗೆ ಹೋಗಿ ಇನ್ನು ಮುಂದೆ ಹೋಗ್ತಾ ಇರ್ತಾರೆ. ಅದು ಮಹಾಭಾರತದಲ್ಲಿ ಒಂದು ಕಥೆ ಬರೋದಿಲ್ಲ, ಅಲ್ಲಿ ಜನ ಒಂದು ಕಥೆ ಹೇಳ್ತಾರೆ, ಬಹಳ ಸ್ವಾರಸ್ಯ ಅದು. ಅಲ್ಲಿ ಬದರಿಂದ ಮುಂದೆ ಹೋದ ಕಾಲಕ್ಕೆ ಕೇಶವಪ್ರಯಾಗ ಅಂತ ಬರ್ತದೆ, ಅಲಕನಂದ ಸರಸ್ವತಿ ನದಿಗಳ ಸಂಗಮ. ಅಲ್ಲಿ ಬಂದಾಗ ದಾಟ್ಲಕ್ಕಾಗ್ತಾ ಇಲ್ಲ ಯಾರಿಗೂ ಕೂಡ, ಅದನ್ನು ದಾಟೋದು ಬಹಳ ಕಷ್ಟ ಆಗ್ತಾ ಇತ್ತಂತೆ. ಧರ್ಮರಾಜನ ವಯಸ್ಸಾಗಿದೆ, 108 ವರ್ಷ ಧರ್ಮರಾಜನಿಗೀಗ, 108, ಕೃಷ್ಣನಿಗೆ 106.5 ವರ್ಷ ಲೋಕದೃಷ್ಟಿಯೊಳಗೆ. ಆತನಿಗೆ ಸ್ವಲ್ಪ ವಯಸ್ಸಾಗಿದೆ, ಹೋಗ್ಲಕ್ಕಾಗ್ತಾ ಇಲ್ಲ. ಆ ಸಮಯಕ್ಕೆ ಉಳಿದವರಿಗೂ ಬಹಳ ಕಷ್ಟ ಆಗ್ತಾ ಇದೆ. ಭೀಮಸೇನ ಕೇಳಿದ್ರಂತೆ, ಮೊದಲೆಲ್ಲ ಓಡಾಡ್ಬಿಟ್ಟು ವನವಾಸ ಕಾಲ ದಾಟಿಬಿಟ್ಟಿದ್ರು ವಯಸ್ಸಿತ್ತಾಗ, ಈ ಸ್ವಲ್ಪ ವಯಸ್ಸಾಗಿಬಿಟ್ಟಿದೆ ದಾಟಬೇಕಲ್ಲ ಅನ್ಕೊಂಡು ಭೀಮಸೇನ ಏನು ಮಾಡಿದ್ರಂತೆ, ದೊಡ್ಡ ಬೆಟ್ಟ ಅಲ್ಲಿ ಅದು ಶಿಖರ ಅದನ್ನು ಮುರಿದಿಟ್ಬಿಟ್ಟಂತೆ. ಮೈಸೂರು ಪಾಕ್ ಮರಿಯಕ್ಕೆ ಬರೋಲ್ಲ ಕೆಲವರು ಮಾಡಿದ್ದನ್ನ, ಹಾಗೆ ಮುರಿದಿಟ್ಬಿಟ್ಟಂತೆ ಕೃಷ್ಣ. ಸರಿಯಾ ಭೀಮಸೇನ ಇಟ್ಟನಂತೆ, ದಾಟ್ಕೊಂಡು ಹೊರಟುಬಿಟ್ರದು. ಏನು ಆಶ್ಚರ್ಯ, ಭೀಮಸೇನಿಗೆ ವಯಸ್ಸಾಗಿಲ್ಲ, ವೆರಿ ಇಂಪಾರ್ಟೆಂಟ್ ಅದು. ಅವರಿಗೆಲ್ಲ ಕೈಲಾಗೋದಿಲ್ಲ, ಭೀಮಸೇನಿಗೆ ಕೈಲಾಗ್ತಾ ಇದೆ. ಮಾತರಮೇ ಮಾತರಿಶ್ವನ್ ಪಿತರ ತಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ, ಮುಪ್ಪಾಗದವರೇ ಅಂತ ವಾಯುದೇವರ ಹೆಸರು. ಮೂಲ ರೂಪ ಅಷ್ಟೇ ಅಲ್ಲ, ಅವತಾರ ರೂಪಗಳು ಅಜರ ತಗೊಳ್ತೀನಿ. ಅರ್ಥ ಮಾಡಿಕೊಂಡ್ರೆ ಏನು ಮಧ್ವಾಚಾರ್ಯರ ವೈಭವ, ಭೀಮಸೇನ ದೇವರ ವೈಭವ. ಆ ಹಳ್ಳಿಯ ಜನ ಕಥೆ ಹೇಳ್ತಾರೆ. ಅಲ್ಲಿ ನೋಡಕ್ಕೆ ಅಂತ ಹೋಗಿದ್ದೆ, ಅಲ್ಲಿ ಎಕ್ಸ್ಪ್ಲೇನ್ ಕೇಳಿ ಎಲ್ಲ ಹಳ್ಳಿ ಜನಗಳಿಗೆ ಮಾತಾಡ್ತಾರೆ, ಭೀಮಸೇನ ಎತ್ತು ಕಟ್ಟಿಟ್ಟಿದ್ದೀರ ಅಂತ ಹೇಳ್ತಾರೆ. ನಮ್ಮ ಜನಕ್ಕೆ ಕಥೆ ಗೊತ್ತಿಲ್ಲ ಅದು. ಅಂದರೆ ಎಷ್ಟೋ ವಿಷಯ ಹೇಗೆ ನಾನು ಬರೋದಿಲ್ಲ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೋ ಕೆಲವು ಆ ರೀತಿ ದೇವಗುಹ್ಯ ಎಂಬ ಕಾರಣ ಕೆಲವು ಬಿಟ್ಟಿರ್ತಾರೆ. ಅದನ್ನು ತಿಳ್ಕೊಳ್ಳೋಕೆ ಒಳ್ಳೆ ಸಾಕ್ಷಿ ಇದು ಅಂತ. ಮುಂದೆ ಎಲ್ಲ ಹೊರಟ್ರಂತೆ, ಒಬ್ಬೊಬ್ಬರೇ ದೇಹ ಬಿಡ್ತಾ ಇದ್ದಾರೆ. ಮೊದಲು ದ್ರೌಪದಿ ದೇವಿ ದೇಹ ಬಿಟ್ರಂತೆ, ನೋಡೋದು ದಪ್ಪ ಅಂತ ಬಿದ್ದಾಗಾಯ್ತು. ಮುಂದೆ ಸಹದೇವ ನಕ ಒಬ್ಬರು ಬಿಡ್ತಾ ಹೋಗ್ತಾ ಇದ್ದಾರೆ. ಆ ಸಮಯಕ್ಕೆ ಒಬ್ಬರು ಬಿದ್ದ ತಕ್ಷಣ ಆಚಾರ್ಯರು ಅಲ್ಲಿ ಬಂಡೆ ಎತ್ತಿಟ್ರು, ಹನುಮಂತ ರೂಪದಿಂದ ಸಂಜೀವನ ಪರ್ವತ ಎತ್ತಿಟ್ರು. ಮಧ್ವಾಚಾರ್ಯರಾಗಿ ಕಲಶದಲ್ಲಿ ಭದ್ರಾರದಿಗೆ ಬಂಡೆ ಎತ್ತಿಟ್ಟಿದ್ದಾರೆ. ಅವತಾರತ್ರಯಗಳಲ್ಲೂ ಕೂಡ ಬಂಡೆ ಎತ್ತಿರೋದು ಮಧ್ವಾಚಾರ್ಯರ ವೈಶಿಷ್ಟ್ಯ. ಮೂರು ಅವತಾರಗಳಲ್ಲೂ ಕೂಡ ಬಂಡೆ ಎತ್ತಿಟ್ಟಿದ್ದಾರೆ. ಇಷ್ಟು ಎತ್ತಿಟ್ಟಿದ್ರು ಕೂಡ ಬಂಡೆ ಕೂತ ಕೂತಿರ್ತೀವಲ್ಲ, ಇದು ಭಾರಿ ಆಶ್ಚರ್ಯ ಇದು. ಏನು ನೋಡ್ಲಕ್ಕೂ ಹೋಗೋದಿಲ್ಲ ಅವು, ಅದೇನಿರ್ಬೋದು ಅಂತ ಯೋಚನೆ ಕೂಡ ಮಾಡೋದಿಲ್ಲ. ಅದನ್ನು ನೋಡಿದಾಗ ಭಕ್ತಿ ನಮಗೆ ಬಹಳಷ್ಟು ಜಾಸ್ತಿ ಆಗಿಬಿಡ್ತದೆ. ಒಂದು ಕೈಲಿ ಇವತ್ತು ಎತ್ತಲಕ್ಕೆ ಯಾರು ಒಂದೇ ಹಸ್ತದಿಂದ ಹೇಳ್ತಾರೆ, ಭೀಮನ್ ಮಧ್ವಾಚಾರ್ಯೈ ಏಕಹಸ್ತೇನ ಆನೀಯ ಸ್ಥಾಪಿತ ಶಿಲಾ, ಶಿಲಾಶಾಸ್ತ್ರ ಇದೆ ಅದರ ಮೇಲೆ ಇವತ್ತಿನವರೆಗೂ ಕೂಡ, ಇವತ್ತು ಉಳ್ಕೊಂಡಿದೆ. ಒಂದೇ ಕೈಯಿಂದ 55 ಟನ್ ತೂಕದ ಬಂಡೆನ ಎತ್ತಿಡಬೇಕಾದ್ರೆ ಮಧ್ವಾಚಾರ್ಯರು ಬಲ ಭೀಮನಲ್ಲದೆ ಇನ್ಯಾರಿಗೆ ಸಾಧ್ಯ ಅದು. ಅದನ್ನು ನೋಡಿದಾಗ ನಮ್ಮ ಜನಗಳಿಗೆ ನಿಜವಾದ ಅರ್ಥದಲ್ಲಿ ಎಷ್ಟು ಭಾಗ್ಯಶಾಲಿಗಳು ನಾವು. ಅಹೋ ಭಾಗ್ಯಂ ಅಹೋ ಭಾಗ್ಯಂ ಮಧ್ವ ಮಾರ್ಗಾನುವರ್ತಿನಾಂ ದೇವೋ ನಾರಾಯಣೋ ಯೇಷಾಂ ಯದ್ಗುರುರ್ ಭಾರತೀಪತಿ ಅನ್ನೋ ವಿಶ್ವಾಸ ಬರುತ್ತದೆ. ಎಲ್ಲ ಬೀಳ್ತಿರ್ಲಿಕ್ಕೆ ಭೀಮಸೇನ ದೇವರು ಕೇಳ್ತಾ ಇರ್ತಾರೆ, ದ್ರೌಪದಿ ಯಾತಕ್ಕೆ ಬಿಟ್ಟರು ಅಣ್ಣ ಅಂತ ಕೇಳೋದು, ನಕುಲ ಯಾತಕ್ಕೆ ಬಿದ್ದ, ಸಹದೇವ ಯಾತಕ್ಕೆ ಬಿದ್ದ, ಅರ್ಜುನ ಯಾತಕ್ಕೆ ಬಿದ್ದ, ಕೊನೆ ಭೀಮಸೇನ ತಾನೂ ಬಿಡ್ತಾನೆ, ನಾನು ಯಾಕೆ ಬಿಡ್ತೇನೆ ಅಂತ ಕೇಳಿದಿನಂತೆ. ಧರ್ಮರಾಜ ಉತ್ತರ ಹೇಳ್ತಾ ಹೋಗ್ತಾನೆ, ದ್ರೌಪದಿ ಯಾತಕ್ಕೆ ಗೊತ್ತಾ ಬಿದ್ದಿದ್ದು, ಆಕೆ ಅರ್ಜುನನ ಮೇಲೆ ಪಕ್ಷಪಾತ ಮಾಡ್ತಿದ್ದು ಅದಕ್ಕೆ ಬಿದ್ದಲು ಅಂತ ಹೇಳಿದಿರಂತೆ. ಸಹದೇವ ಬಿದ್ದ ಯಾತಕ್ಕೆ ಅಂತ ಕೇಳಿದರೆ, ನಾನು ಮಹಾನೀತಿವಂತ ಅಂತ ಅಹಂಕಾರ ಬರ್ತಿತ್ತು ಅದಕ್ಕೆ ಬಿದ್ದ. ನಕುಲ ಯಾತಕ್ಕೆ ಬಿದ್ದ, ನಾನು ಬಹಳ ಸುಂದರ ಅಂತ ಅಹಂಕಾರ ಪಡ್ತಿದ್ದ ಬಿದ್ದ. ಅರ್ಜುನ ಯಾತಕ್ಕೆ ಬಿದ್ದ, ಅರ್ಜುನ ಸುಳ್ಳು ಹೇಳಿದ ಅದಕ್ಕೆ ಬಿದ್ದ ಅಂತ ಹೇಳಿದ್ರಂತೆ. ಏನು ಸುಳ್ಳು ಹೇಳಿದ, ನಾನು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಕೌರವ ಸೇನೆ ನಾಶ ಮಾಡಿಬಿಡ್ತೇನೆ ಅಂತ ಹೇಳಿದ. ಏನು ಮಹಾ ಮಾಡಿದ, ನೀವೆಲ್ಲ ಮಾಡಿದ್ದಕ್ಕೆ ತಾನೇ ಮಾಡಿದ್ದು, ಅದಕ್ಕೆ ಬಿದ್ದ. ಅವನಿಗೂ ಭಾರಿ ಅಹಂಕಾರ ಅಂತ ಹೇಳಿದರಂತೆ. ಆಮೇಲೆ ಭೀಮಸೇನ ತಾನು ಬಿಡ್ತಾ, ಅಣ್ಣ ನಾನೇ ಬಿಡ್ತೇನೆ ಅಂತ ಕೇಳಿದನಂತೆ. ಭೀಮಸೇನ ಹೇಳ್ತಾರೆ, ನೀನಾ ಭಾರಿ ತಿಂತಿದ್ದೆ ಅದಕ್ಕೆ ಬಿದ್ದಿ ಅಂತ ಹೇಳಿಬಿಟ್ಟಂತೆ. ಭಾರಿ ತಿಂತ ಇದ್ದಿ, ನಿನಗೂ ಭಾರಿ ಅಹಂಕಾರ ಅದಕ್ಕೆ ಬಿದ್ದಿ ಅಂತ ಹೇಳಿ ಹೊರಟೇ ಬಿಟ್ಟಂತೆ ಮುಂದಕ್ಕೆ. ಈ ಕತೆ ಕೇಳಿಬಿಟ್ಟು ಇಷ್ಟೊತ್ತು ಮಹಾಭಾರತ ಕೇಳಿದ್ದಕ್ಕೆ ಕರಿಸಾವಿಗೆ ಪರ್ವನ್ನ ಮಾಡಿ ಸ್ವಲ್ಪ ಸೀಮೆಣ್ಣೆ ಒಗ್ಗರಣೆ ಹಾಕಿದಾಗ ಆಗ್ತದೆ ಅಷ್ಟೇ. ಭೀಮಸೇನ ದೇವರು ಬೈಯೋದು ಈ ಮಧ್ಯೆ ಇಷ್ಟೆಲ್ಲ ಮಾಡಿಬಿಟ್ಟು ಏನು ಮಾಡಿದಾಗಾಯ್ತು ಅಂತ ಕೇಳಿದರೆ, ತಕ್ಷಣ ಆಚಾರ್ಯರು ಬರೀತಾರೆ, ಹುಷಾರಾಗಿರಿ, ಧರ್ಮರಾಜ ತಲೆ ತೋಚಿದ ಉತ್ತರ ಕೊಟ್ಟ, ಹುಷಾರಾಗಿರಿ ಅಂತ ಹೇಳ್ತಾರೆ. ದ್ರೌಪದಿ ಪಕ್ಷಪಾತ ಮಾಡಿಲ್ಲ, ನಕಲನಿಗೆ ಅಹಂಕಾರ ಇತ್ತು ಹೌದು, ಆದರೆ ಸಾಯಂತ ಅಹಂಕಾರ ಇರಲಿಲ್ಲ, ನಕಲನಿಗೆ ಇರಲಿಲ್ಲ, ಅರ್ಜುನ ಮಾಡಿದೇ ಇರಬಹುದು. ಭೀಮಸೇನಿಗಂತೂ ಯಾವ ದೋಷದ ಹೆಸರೇ ಇಲ್ಲ, ಅದಕ್ಕೆ ಭೀಮಸೇನ ಅಂತ ಹೆಸರು. ಅದು ಮುಖ್ಯ, ಅದು ಬಹಳ ತಿಂತಿದ್ದೆ ಅಂತ ಕೇಳಿದರೆ, ತಿನ್ನ ಶಕ್ತಿ ಇದ್ದ ತಿಂದರೆ ಯಾರು ಬಹಳ ತಿಂತೆ ಹೊಗಳ್ತಾರೆ ಅದನ್ನು, ಏನ್ರಿ ಏನು ತಿಂತಾರೆ, ಎಷ್ಟು ತಿಂತಾರೆ, ಎಲ್ಲ ಜೀರ್ಣಿಸ್ಕೋತಾರೆ, ಹಾಗಿರ್ಬೇಕ್ರಿ ಅಂತ ಹೇಳ್ತಾರೆ. ಆದರೆ ತಿಂದು ಒದ್ದಾರ ಆಸ್ಪತ್ರೆಗೆ ಹೋಗ್ತಾರಲ್ಲ, ಅವರಿಗೆ ಆಸೆ ಬುರ್ಕೊಂಡು ತಿಂದು ಆಸ್ಪತ್ರೆಗೆ ಹೋಗ್ತಾನೆ ಅಂತ ಹೇಳ್ತಾರೆ. ಭೀಮಸೇನ ಒಂದು ದಿವಸ ಏನಾದ್ರು ದುಃಖಪಟ್ಟಿದ್ದುಂಟ, ಏನೋ ತಿಂದಿದ್ದಲ್ಲ, ಕಾಲಕೂಟ ವಿಷವನ್ನು ತಿಂತಾನೆ ಭೀಮಸೇನ ದುರ್ಯೋಧನ ಹಾಕಿದ. ಏನಾರಾಯ್ತಾ, ತಚ್ಚಾಪಿ ಭುಕ್ತ್ವಾ ಜರಯತ್ ಅವಿಕಾರಂ ಮೃಕೋದರಹ, ಮಹಾಭಾರತದಲ್ಲಿ ಹೇಳ್ತಾರೆ. ವಿಷ್ಣೋರ ಅನುಗ್ರಹ ಬಲಾತ್ ಜರಯಾಂಚಕಾರ, ಕಾಲಕೂಟವನ್ನ ಭೀಮಸೇನ ಜೀರ್ಣಿಸಿಕೊಂಡ, ಪೂತನೆಯ ವಿಷವನ್ನ ಕೃಷ್ಣ ಜೀರ್ಣಿಸಿಕೊಂಡ. ವಿಷವನ್ನು ಜೀರ್ಣಿಸಿಕೊಂಡವರು ವಿಶ್ವದ ಇತಿಹಾಸದಲ್ಲಿ ಇಬ್ಬರೇ ಇಬ್ಬರು, ಕೃಷ್ಣ ಸರ್ವೋತ್ತಮ, ಭೀಮ ಜೀವೋತ್ತಮ. ಉಳಿದವರೆಲ್ಲ ನೀಲಕಂಠ ಜೀರ್ಣಿಸ್ಕೊಳ್ಳಕ್ಕಾಗಲಿಲ್ಲ, ಕಂಠ ನೀಲವಾಯಿತು, ಏನೂ ಆಗಿಲ್ಲ ಭೀಮಸೇನಿಗೆ. ಅಂಥ ವ್ಯಕ್ತಿನ ಬಹುಬುಕ್ಕಂತ ಸ್ತೋತ್ರವನ್ನು ನಿಂದೆ ಮಾಡಿಕೊಂಡು ಏನು ಮಾಡಬೇಕು, ಇದಕ್ಕೆ ನೀನು ಅಹಂಕಾರ ಪಡ್ತಿದ್ದೆ ಅಂತ ಹೇಳ್ತಾರೆ. ಭೀಮಸೇನ ಅಹಂಕಾರ ಪಟ್ಟಿದ್ದುಂಟ, ಅಹಂಕಾರ ಪಟ್ಟಿಲ್ಲ ಅಂತ ಕೃಷ್ಣ ಹೇಳ್ತಾರೆ, ಅದು ಬಹಳ ಮುಖ್ಯ. ಅದು ಕೃಷ್ಣ ಭೀಮಸೇನ ಒಂದ್ಸರಿ ಹೇಳ್ತಾನೆ, ಕೃಷ್ಣ ನಿನ್ನ ಅನುಗ್ರಹ ಇದ್ದ ಶಕ್ತಿ ಎಷ್ಟು ಗೊತ್ತಾ, ಇಡೀ ಬ್ರಹ್ಮಾಂಡವನ್ನು ಸೀಳಿ ತಾಳಕ ಹಾಕಿ ಕಟ್ಟಿಬಿಡ್ತೇನೆ ಅಂತ ಹೇಳಿದರೆ, ಅಂತ ಉಳಿದವರಾಗಿದ್ದ ಸುಮ್ಮನೆ ಕೂಡ ಅಂತ ಹೇಳಿದ್ರು. ಕೃಷ್ಣ ಹೇಳ್ತಾನೆ, ಹೌದು ಭೀಮಸೇನ ನೀನು ಹೇಳ್ಕೊಂಡಿದ್ದೀಯಲ್ಲ ಅದು ಸತ್ಯ ಅಂತ ಹೇಳ್ತಾನೆ. ಸತ್ಯ ಅದು, ಇಡೀ ಬ್ರಹ್ಮಾಂಡವನ್ನು ಸೀಳ್ತೀನಿ ಅಂತ ಹೇಳ್ಕೊಂಡೆ ಅಲ್ಲ, ಸತ್ಯ ಅದು. ಅಷ್ಟೇ ಅಲ್ಲ, ನೀನು ಕಡಿಮೆ ಹೇಳ್ಕೊಂಡಿದ್ದಿ, ನಿನ್ನ ಶಕ್ತಿ ಇನ್ನು ಬಹಳ ಜಾಸ್ತಿ ಅಂತ ಹೇಳ್ತಾನೆ. ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತತ್ ತ್ವಯಿ ಸಂಭಾವ ಯಮ್ಯಹಂ. ಎಂಥ ಪ್ರಶಂಸೆ ಇಡೀ ಮಹಾಭಾರತದಲ್ಲಿ, ಇಂಥ ಪ್ರಶಂಸೆಯನ್ನು ಯಾರೂ ಪಡೆದಿಲ್ಲ ಭೀಮನ ಹೊರತು. ಈತ ರಿಮಾರ್ಕ್ ಮಾಡೋದು ಈ ಮಧ್ಯೆ ಯಾರೋ ಧರ್ಮರಾಜ. ಎಷ್ಟು ತಪ್ಪಿದು ಒಂದು, ಅರ್ಜುನಾದಿಗಳು ತಪ್ಪು ಮಾಡಿದ್ದಾರೆ, ಭೀಮಸೇನ ತಪ್ಪೇ ಮಾಡಿಲ್ಲ ತಿಳ್ಕೊಂಡ, ಅವ್ರು ತಪ್ಪು ಮಾಡಿದ್ದಾರೆ. ಆದ್ರೆ ಆ ತಪ್ಪು ಈ ಸಾವಿಗೆ ಕಾರಣ ಅಲ್ಲ, ಅದು ಇಂಪಾರ್ಟೆಂಟ್. ಮತ್ತೆ ಯಾಕೆ ದೇಹ ಬಿಟ್ರು ಹೇಳ್ತಾರೆ, ಯಾಕೆ ದೇಹ ಬಿಟ್ರು ಅಂತ ಕೇಳಿದ್ರೆ ಸರಿಯಾದ ಮಾತದು. ಯಾಕೆ ದೇಹ ಬಿಟ್ರು ಅಂದ್ರೆ ಭಗವಂತನ ನಿಯಮ ಅದು. ಜಾತಸ್ಸಿಗೆ ಧ್ರುವ ಮೃತ್ಯು, ಧ್ರುವಂ ಜನ್ಮ ಮೃತಶ್ಚೇಚ. ಭೂಮಿಯಲ್ಲಿ ಬಿಟ್ಟ ಅವತಾರ ಮಾಡಿ ಬಂದ ಮೇಲೆ ಆ ದೇಹ ಬಿಟ್ಟು ಹೋಗಬೇಕು ಅಂತ ನಿಯಮ ಅದು. ಅದಕ್ಕೋಸ್ಕರವಾಗಿ ಬಿಟ್ಟಿದ್ದೆ ಹೊರತು ಅದು ಯಾವ ದೋಷದಿಂದನೂ ಬಿಟ್ಟಿದ್ದಲ್ಲ ಅಂತ ಅರ್ಥ. ಯಾವ ದೋಷದಿಂದ ಬಿಟ್ಟಿದ್ದಲ್ಲ ಅವರು. ಇದು ದೊಡ್ಡ ನಿಯಮ. ಧರ್ಮಾದನಿಗೆ ಅದು ಆ ಕ್ಷಣಕ್ಕೆ ಗೊತ್ತಾಗಲಿಲ್ಲ, ಬಿಟ್ಟು ಹೇಳಿ ಸುಳ್ಳು ಹೇಳಿಬಿಟ್ಟ. ಆ ಸುಳ್ಳು ಹೇಳೋದಕ್ಕೆ ಏನು ಕಾರಣ ಅಂದರೆ, ರಾಜ ಸಂಭಾವನಾ ಮಾತ್ರ ನಹಿ ಕಾರ್ಯ ಅಕಾರಣ. ಒಂದು ಕೆಲಸ ಅಂದರೆ ಏನೋ ಕಾರಣ ಇರಬೇಕು ಅಂತ ಗೆಸ್ ಮಾಡಿ ಸುಳ್ಳು ಹೇಳಿಬಿಟ್ಟ. ಅದರ ಹೆಸರು ಸತ್ಯಸಂಧ ಕೈ ಕೊಟ್ಟ ಧರ್ಮರಾಜಿಗೆ. ಇದು ಭೀಮಾದಿಗಳ ತಪ್ಪಲ್ಲ, ಧರ್ಮರಾಜಂದೇ ತಪ್ಪಿದು. ಫಸ್ಟ್ ಧರ್ಮರಾಜ ಹಾಗೆ ಮಾಡಿದ. ಭೀಮಸೇನಾದಿಗಳು ದೇಹವನ್ನು ಬಿಟ್ಟಿದ್ದು ಶಾಸ್ತ್ರೋಕ್ತವಾಗಿ ಬಿಟ್ಟಿದ್ದಾರೆ, ಬಿಡಲೇಬೇಕು ಅಂತ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವರೆಲ್ಲ ಸ್ವಚ್ಛಂದ ಮೃತ್ಯವೋ ಪಾರ್ಥಾಹ, ಸ್ವಚ್ಛಂದ ಮೃತ್ಯುಗಳು. ತ್ರಿಶ್ವಪ್ಪೇ ವಾವತಾರೇಶು ಅರಿಭಿರಪಹರಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು. ತ್ರಿಶು ಅಲ್ಲಿ ಅನ್ವಯ ಮಾಡ್ಕೋಬೇಕು. ಮೂರು ಅವತಾರಗಳಲ್ಲೂ ಸ್ವಚ್ಛಂದ ಮೃತ್ಯುಗಳು. ಭೀಷ್ಮರೇ ಸ್ವಚ್ಛಂದ ಮೃತ್ಯುಗಳು. ಭೀಷ್ಮರಿಗಿಂತ ಎಷ್ಟು ಪಾಲು ಭೀಮ ಮೇಲಿರೋದು ಗೊತ್ತಾ? ಪ್ರಾಣದೇವರ ಅನುಗ್ರಹ ಇದೆ, ಸ್ವಚ್ಛಂದ ಮೃತ್ಯು. ಪ್ರಾಣದೇವರೇ ಈತ, ಇನ್ಯಾರು ಸ್ವಚ್ಛಂದ ಮೃತ್ಯು ಆಗ್ಬೇಕು ಭೀಮಸೇನ ಬಿಟ್ಟರೆ? ಆದ್ದರಿಂದ ಭೀಮಸೇನ ಸ್ವಚ್ಛಂದ ಮೃತ್ಯು, ಅರ್ಜುನ ಸ್ವಚ್ಛಂದ ಮೃತ್ಯು, ಧರ್ಮರಾಜ ಸ್ವಚ್ಛ ಮೃತ್ಯು, ದೇವತೆ ಆತ ಸ್ವಚ್ಛಂದ ಮೃತ್ಯು. ಆಗಿನ ಕಾಲಕ್ಕೆ ಹೆಚ್ಚಿನ ಸ್ವಚ್ಛಂದ ಮೃತ್ಯುಗಳಿದ್ರು, ಇವರು ಟಾಪ್ ಲಿಂಪ್ಕೊಂಡು ಬರೋರಿರಲ್ಲ ಕೂಡ. ನಕಲಸೇದವರು ಹಾಗೇನೆ. ಇದೆಲ್ಲ ಅಂತಿಂಥ ಮಾತಾಡಿ ಇತಿ ಶ್ರುತೇಹೆ ಅಂತ ಆಚಾರ್ಯ ಕೊಟ್ಟು ಮಾಡ್ತಾರೆ. ಇದು ಸ್ಕಂದ ಬಚೋ ಯಸ್ಮಾತ್. ಮತ್ತೆ ಈ ಶ್ರುತಿಯನ್ನು ಸ್ಕಂದ ಪುರಾಣ ಕೊಟ್ಟು ಮಾಡಿದೆ ಎಂದ ಮೇಲೆ ಪಾಂಡವರು ದೋಷದಿಂದ ದೇಹ ಬಿಟ್ಟಿದ್ದಲ್ಲ. ಭೀಮನಿಗೆ ದೋಷವೇ ಇಲ್ಲ, ದ್ರೌಪದಿಗೆ ದೋಷವೇ ಇಲ್ಲ, ಉಳಿದು ಮೂರು ಜನ ದೋಷ ಇದೆ. ಅದು ಸಾಯ್ಲಕ್ಕೆ ಕಾರಣ ಅಲ್ಲ, ಅದು ಇರಿ ದೇಹ ಬಿಡ್ಲಕ್ಕೆ ಕಾರಣ ಅಲ್ಲ, ಅದು ಸಣ್ಣ ದೋಷಗಳ ಹೊರ್ತಿದಲ್ಲ. ಇದು ಆಚಾರ್ಯ ಯುಕ್ತಿ ಹೇಳುತ್ತಾರೆ. ಅಪರೋಕ್ಷ ಜ್ಞಾನಿ ಕೂಡ ದೇಹ ಬಿಟ್ಟು ಹೋಗ್ತಾನೆ ಎಂದ ಮೇಲೆ ಅದು ನಿಯಮ ಅಂತ ಅರ್ಥ. ಅದು ನಿಯಮ, ಅದು ನಿಯಮ ಪಾಲನೆ ಎಂಬುದು ಗುಣನೇ ಹೊರತು ದೋಷ ಅಲ್ಲ. ಧರ್ಮರಾಜ ಮಾಡಿದ ತಪ್ಪದು. ಇನ್ನು ಮುಂದೆ ಹೋಗ್ತಿದ್ದಾನೆ ಧರ್ಮರಾಜ. ಅಲ್ಲಿ ಒಂದು ರಥ ಬಂತು ಮುಂದೆ. ಅಲ್ಲಿ ದೇವದೂತ ಇದ್ದಾನೆ. ಧರ್ಮರಾಜ, ನಿನ್ನ ಇಂದ್ರಲೋಕಕ್ಕೆ ರಥ ಬಂದಿದೆ, ಹತ್ತು ಅಂತ ಹೇಳಿದರು. ತಕ್ಷಣ ನೋಡ್ದ, ನಾನು ಒಬ್ಬನೇ ಹತ್ತೋದಿಲ್ಲ ಅಂತ ಹೇಳಿದ. ಇನ್ಯಾರಿದ್ದಾರೆ, ಎಲ್ಲರೂ ಬಿದ್ದಿದ್ದಾರಲ್ಲ ಅಂತ ಕೇಳಿದರೆ, ಇವತ್ತು ನಿಮಗೆ ಆಶ್ಚರ್ಯ ಕಥೆ ಕೇಳಿದೀವಲ್ಲ, ಹಿಮಾಲಯಕ್ಕೆ ಹೋಗಿ ನೀವೀಗ ಎಲ್ಲ ತೋರಿಸ್ತಾರೆ. ಅಲ್ಲಿ ದ್ರೌಪದಿ ದೇಹತ್ಯಾಗ ಮಾಡಿದ ಸ್ಥಳ, ನಕಲ ದೇಹತ್ಯಾಗ ಮಾಡಿದ ಸ್ಥಳ, ಸಹದೇವ, ಅರ್ಜುನ, ಭೀಮಸೇನ, ಎಲ್ಲ ಸರೋವರ ಇದೆ, ಎಲ್ಲ ಕಡೆ ಸರೋವರಗಳಿದೆ. ಇವತ್ತು ಹಿಮಾಲಯ ಇದೆ, ಅದೆಲ್ಲ ಇದು ಮಾಡಿದ್ದಾರೆ, ಪಿಕ್ಚರ್ ಮಾಡಿದ್ದಾರೆ ಎಲ್ಲ ಕೊಡು. ಪಿಕ್ಚರ್ ಮಾಡಿಬಿಟ್ಟು ಅದು ವಿಡಿಯೋ ಸಿಗುತ್ತೆ ನಿಮಗೆಲ್ಲ ನೋಡಿದರೆ, ಅವ್ರು ದೇಹ ಬಿಟ್ಟ ಸ್ಥಳಗಳನ್ನೆಲ್ಲ ತೋರಿಸ್ತಾರೆ. ಅದು ನಿಯಮ, ಅದು ಒಂದು ಏನು ಮಾಡೋಕ್ಕಾಗೋದೇ ಇಲ್ಲ, ದೇಹ ಬಿಡಲೇಬೇಕು ಅಂತ ನಿಯಮ ಇದೆ, ಬಿಟ್ರು. ಒಂದೊಂದು ಸ್ವಾರಸ್ಯ. ಹತ್ತು ಅಂತ ಕೇಳುತ್ತಾರೆ, ನಾನು ಹತ್ತೋದಿಲ್ಲ, ನನ್ನ ಹಿಂದೆ ಒಬ್ಬನು ಬಂದಿದ್ದಾನೆ, ಕರ್ಕೊಂಡು ಹೋದ್ರೆ ಹತ್ತೇನೆ ಅಂತ ಹೇಳಿದ. ಯಾರು ಅಂತ ಕೇಳಿದ್ರು, ನಾಯಿ ಎಲ್ಲಿಂದ ಹೋಗಿದೆ? ಹಸ್ತಿನಾಪುರದಿಂದ ಫಾಲೋ ಮಾಡಿತ್ತಂತ ನಾಯಿ. ಅದು ಹಸ್ತಿನಾಪುರದಿಂದ ಫಾಲೋ ಮಾಡ್ಕೊಂಡು ಹೋಗಿದೆ. ನಮಗೆ ಖುಷಿ ಆಗುತ್ತೆ, ಅಂತೂ ಧರ್ಮರಾದರೂ ನಾಯಿ ಸಾಕಿದ್ದ ಅಂತ ಆಯ್ತಲ್ಲ. ನಮ್ಮನ್ಯಾಗ ಬೈತೀರಿ ಹಾಕಿದ್ರೆ? ನಮ್ಮನೇನು, ನಮ್ಮನ್ನ ಬೈಬೇ, ಇನ್ಮೇಲೆ ನಾವೆಲ್ಲ ಜಾಸ್ತಿ ಸಾಕೋರೆ. ಧರ್ಮರಾಜನೇ ಸಾಕಿದ ಮೇಲೆ ಸಾಕೋದು ಭಾರಿ ಧರ್ಮ ಅಂತ ಅರ್ಥ. ನಮ್ಮದೇ ವ್ಯಾಖ್ಯಾನ ಮಾಡ್ಕೊಂಡ್ಬಿಡ್ಬೋದು ನಾವಾಗ. ಅದಕ್ಕೆ ಧರ್ಮದ ಸಾಕಿದ ನಾಯಿ ಅಲ್ಲ ಅದು. ಅವ್ರು ಹೊರಟು ಹಿಂದೆ ಅದು ಫಾಲೋ ಮಾಡ್ಕೊಂಬಂತಷ್ಟೇ. ಯಾವುದೋ ಒಂದು ನಾಯಿ ಬಂತಷ್ಟೇನೆ. ಧರ್ಮರಾಜ ಹೇಳ್ತಾನೆ, ನಾನು ಬಿಡೋದಿಲ್ಲ, ಬರ್ತೇನೆ. ಆಗ ಅವ್ರು ಹೇಳಿದ್ರೆ ದೇವದೂತ ಹೇಳ್ತಾನೆ, ಧರ್ಮರಾಜ ನೀವು ಗೊತ್ತಿರಬೇಕಲ್ಲ, ಸ್ವರ್ಗಲೋಕಕ್ಕೆ ನಾಯಿಗಳ ಪ್ರವೇಶ ಇಲ್ಲ, ಅದು ಬಿಡೋದಿಲ್ಲ ಅಂತ ಹೇಳಿದರೆ ಅದೆಲ್ಲ ಸಾಧ್ಯ ಇಲ್ಲ. ಆಶ್ರಿತ ನಾನು ಕೈ ಬಿಡೋದಿಲ್ಲ ಅಂತ ಹೇಳ್ತಾನೆ ಧರ್ಮರಾಜ. ನಿನಗೆ ಗೊತ್ತಿಲ್ಲ, ನಾಯಿನ ಕರ್ಕೊಂಡು ಬರಬಾರ್ದು ಅಲ್ಲ, ಶುನಾದೃಷ್ಟಂ, ನಾಯಿ ನೋಡಿದ್ದು ಮೈಲಿಗೆ. ಇದು ಬಹಳ ಮುಖ್ಯ, ನಾಯಿ ನೋಡಿದರೆ ಅದು ಮೈಲಿಗೆ ಆಗ್ತದೆ. ಆದ್ದರಿಂದ ನಾಯಿನ ಹಿಡ್ಕೊಂಡು ಬೇರೆ ಬರಲಿಕ್ಕಾಗ್ತದೆ ನಯ್ಯ? ಸಾಧ್ಯ ಇಲ್ಲ. ಗಂಗಾ ನದಿಗೆ ಹೋಗೋದು, ನಾಯಿ ಹಿಡ್ಕೊಳ್ಳೋದು, ಮುಳುಗಿ ಹಾಕ್ತಿರೋದು, ಗಂಗಾ ಗಂಗೆ ಐತಿ ಒಬ್ರು ಯಾರು? ನೀವು ಕೋಟಿ ನಮಸ್ಕಾರ ಹಾಕಿ ನಮಸ್ಕಾರ ಹಾಕಿದ್ರು ಮೈಲಿಗೆನೆ. ಫಾಸ್ಟ್ ಅದು ಬಿಟ್ಟು ನಮಸ್ಕಾರ ಹಾಕಿದ್ರೆ ಮಡಿ ಆಗ್ತೀರಿ ಅಷ್ಟೇ, ಅದು ಸಮೇತ ಮಾಡಕ್ಕೆ ಬರೋದಿಲ್ಲ. ಇಷ್ಟು ಶಾಸ್ತ್ರ ಇದೆ, ಹೇಗೆ ತೊಗೊಂಡು ಬರುತ್ತೆ ಅಂದರೆ ಅದೆಲ್ಲ ನನಗೆ ಗೊತ್ತಿಲ್ಲ. ಇದು ನಾನು ತಂದ ನಾಯಿ ಅಲ್ಲ, ನನ್ನ ಹಿಂದೆ ಬಂದ ನಾಯಿ. ನನ್ನ ಹಿಂದೆ ಬಂದ ಯಾರನ್ನೂ ನಾನು ಬಿಡೋದಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ. ನಮಗೆಂಥ ಮಾತು ಗೊತ್ತಾ ಇದು? ನಮ್ಮನ್ನು ಧರ್ಮ ಕೈಬಿಟ್ಟಿದೆ, ಹಿಂದೆ ಹೋಗಿಲ್ಲ ನಾವು ಅಂತ ಅರ್ಥ. ಅದಕ್ಕೆ ನಾನು ಹಿಂದೆ ಬಂದ ಯಾರನ್ನೂ ಕೈ ಬಿಡೋದಿಲ್ಲ. ಇಂಥ ಆಶ್ವಾಸನೆ ಧರ್ಮರಾಜ ಸ್ವತಃ ಕೊಡ್ತಿದ್ದಾನೆ. ನಾಯಿನೂ ಕೈ ಬಿಡೋದಿಲ್ಲ. ರಾಮಾಯಣಕ್ಕೆ ಹೋಗಿ, ಅಲ್ಲಿ ರಾಮದೇವರು ನಾಯಿಗೆ ನ್ಯಾಯ ಸಲ್ಲಿಸ್ತಾರೆ. ರಾಮರಾಜ್ಯದಲ್ಲಿ ನಾಯಿಗೆ ನ್ಯಾಯ ಬಂತು, ಧರ್ಮರಾಜ್ಯದಲ್ಲಿ ನಾಯಿಗೆ ನ್ಯಾಯ ಸಿಕ್ತು. ಇವತ್ತು ಮನುಷ್ಯಗೆ ನ್ಯಾಯ ಸಿಗೋ ಗ್ಯಾರಂಟಿ ಇಲ್ಲ, ಇನ್ನೇ ನಾಯಿಗೆ ನ್ಯಾಯ ಸಿಗಬೇಕು. ಅದಕ್ಕೆ ಯೋಚನೆ ಮಾಡಿ, ಬಾಯಲ್ಲಾಡ್ತಾರೆ ಹೊರತು ನ್ಯಾಯದ ಕಾಲವೇ ಹೊರಟೋಗ್ತಾ ಇದೆ ಬರ್ತಾ ಬರ್ತಾ. ಆ ಕ್ಷಣಕ್ಕೆ ಹೇಳ್ತಾನೆ ಧರ್ಮರಾಜ, ನೀನು ಬಿಟ್ಟು ಬಂದರೆ ಕಂಡು ಬಿಟ್ಬಿಡ್ತೀವಿ ಅಂದರೆ ನಾನು ಬರೋದಿಲ್ಲ, ಹೋಗಿ ಅಂದ್ಬಿಟ್ಟಂದೇಳಿ. ನಾಯಿ ಕರ್ಕೊಂಡು ಬಂದರೆ ಮಾತ್ರ ಬರ್ತೇನೆ ನಾನೀಗ. ಆಗ ಹೇಳ್ತಾರೆ, ಭಲೇ ಧರ್ಮರಾಜ, ನೀನು ಗೆದ್ದೆ ಅಂತ ಹೇಳಿದ್ರಂತೆ. ಯಾರು ಗೊತ್ತಾ? ನಾಯಿ ಅಲ್ಲದು, ಯಮದೇವರು ನಿಂತ್ಕೊಂಡಿದ್ದಾರೆ ಸಾಕ್ಷಾತ್ತಾಗಿ. ಯಮದೇವರು ಆ ರೂಪದಲ್ಲಿ ಬಂದಿದ್ದಾರೆ. ಬರೀ ನಾಯಿ ಇಷ್ಟು ಓಡಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಉಂಟಾ? ಅಷ್ಟ ಸಪ್ತದ್ವೀಪ ಪ್ರದರ್ಶನೆ ಹಾಕಲಿಕ್ಕೆ ಸಾಧ್ಯ ಇತ್ತ? ಯಮದೇವರೇ ಬಂದಿದ್ದಾರೆ ಈ ರೀತಿಯಲ್ಲಿ ಆಶ್ಚರ್ಯ ಆಯ್ತು ಅವರಿಗೆ, ಭಾರಿ ಖುಷಿಯಾಯಿತು. ನೋಡು ಧರ್ಮರಾಜ, ನಿನ್ನ ಗೆದ್ದಿ ಈ ವನಪರ್ವದಲ್ಲಿ ಒಮ್ಮೆ ಗೆದ್ದಿ ನಕಲ ಬದುಕಲಿ ಅಂತೇಳಿ, ಈಗ ಇನ್ನೊಮ್ಮೆ ಗೆದ್ದಿದ್ದಿ, ಭಾರಿ ಖುಷಿಯಾಯಿತು. ಹತ್ತ ನಾಯಿ ಇಲ್ಲೇ ಇಲ್ಲ, ಈಗ ಹತ್ತು ಅಂತ ಹಾಗಾದ್ರೆ ಹತ್ತೇನೆ ಅಂತ ಹತ್ತಿಬಿಟ್ಟಂತೆ. ಕರ್ಕೊಂಡು ಹೋಗ್ತಾರೆ ಇಂದ್ರಲೋಕಕ್ಕೆ, ಕರ್ಕೊಂಡು ಹೋಗ್ತಾರೆ. ದೊಡ್ಡ ಜಾಗ ನೋಡಯ್ಯ, ಧರ್ಮರಾಜ ನಿನ್ನ ಸ್ವರ್ಗ ಸಿಕ್ಕಿದೆ ಇರು ಅಂತ ಹೇಳ್ತಾರೆ. ನೋಡ್ತಾನೆ ದುರ್ಯೋಧನ ಕೂತಿದ್ದಾನೆ ಅಲ್ಲಿ. ದುರ್ಯೋಧನ, ದುಶ್ಯಾಸನ, ಶಕುನಿ ಎಲ್ಲ ಟಾಪ್ ವಿಲನ್ಗಳು, ಹೈ ಕ್ಲಾಸ್ ಗುಂಡಾಗಳು ಎಲ್ಲ ಕೂತ್ಬಿಟ್ಟಿದ್ದಾರೆ ಅದರೊಳಗೆ. ಧರ್ಮರಾಜ ಕೇಳಿ, ಏನಿದು ಸ್ವರ್ಗ? ಯಾತಕ್ಕೆ ನಿನಗೆ ಸ್ವರ್ಗ ಆಗಿದೆ, ಇದೇ ಸ್ವರ್ಗ ಅಂದ್ರಂತೆ. ಹಣೆ ಹೇಳಿ ಹೊಡ್ಕೊತಾ, ಇದು ಸ್ವರ್ಗನಾ? ಈ ಸಂಪತ್ತಿಗೆ ಆ ರೀತಿ ಬದುಕಬೇಕಾಗಿತ್ತ ನಾನು? ನನಗೆ ದೇವರಾಣಿ ಸ್ವರ್ಗ ಬೇಕಾಗಿಲ್ಲ. ಇದು ಎಂಥದ್ದು? ನಮ್ಮ ಭೀಮ ಕಾಣ್ತಾ ಇಲ್ಲ ಇಲ್ಲಿ, ಎಷ್ಟು ಅಭಿಮಾನ ಇದೆ ಭೀಮಸೇನೆ. ನಮ್ಮ ಅರ್ಜುನ ಕಾಣ್ತಾ ಇಲ್ಲ, ದ್ರೌಪದಿ ಮಾತ್ರ, ಭೀಷ್ಮದ್ರೋಣರಿಲ್ಲ, ಕರ್ಣ ಇಲ್ಲ, ಇದೆಂತ ಸ್ವರ್ಗ ಅಂದರೆ? ಅವರೆಲ್ಲ ಬೇರೆ ಕಡೆ ಇದ್ದಾರೆ ಅಂತ ಹೇಳ್ತಾರೆ. ಹಾಗಿದ್ರೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಧರ್ಮರಾಜ. ನಿನ್ನ ಸ್ವರ್ಗ ಇದು, ದುರ್ಯೋಧನೆ ಬಂದಿದೆ ನೋಡು ಅಂತ ಹೇಳಿದ ತಕ್ಷಣ ಇವನೇ ಸ್ವರ್ಗನ? ಇಡೀ ಮಾ ಜೀವನದಲ್ಲಿ ಒಂದು ಬಾರಿ ಧರ್ಮರಾಜ ಆ ರೀತಿ ಬೈದಿದ್ದಿಲ್ಲ, ಇಲ್ಲಿ ಹುಚ್ಚಾಪಟ್ಟಿ ಬೈದ್ಬಿಡ್ತಾನೆ ದುರ್ಯೋಧನನ. ಎಂಥವನು ಇವನು? ಪರಮ ಪಾಪಿ ಇವನು, ಕೃತಜ್ಞ, ನಿಷ್ಕೃತಿ, ಶಠಃ. ಒಂದು ಮಾತು ಇಲ್ಲಿ ಬೈದಿದ್ದಿಲ್ಲ, ಪಟಪಟಪಟ ಬೈದ್ ಹಾಕಿಬಿಡ್ತಾನೆ. ಉದ್ಧಾನಾಂ ಶಾಸನಾತಿಗಹ, ದೊಡ್ಡವರ ದ್ರೋಹಿ ಇವನು, ಪರಮ ಪಾಪಿಷ್ಟ. ಇವನೇ ಸ್ವರ್ಗನ? ನೀವು ಏನಾರ ಮಾಡಿಕೊಳ್ಳಿ, ನನಗಂತೂ ಇದು ಬೇಕಾಗಿಲ್ಲ, ನನ್ನ ಭೀಮಾದಿಗಳಿರಲ್ಲ, ನಾನು ಹೋಗ್ತೇನೆ ಅಂತ ಹೇಳಿದ್ದೇನೆ ಅಂತ. ತಕ್ಷಣ ಹಾಗಿದ್ದಾರೆ, ಬೇರೆ ಕಡೆ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲೇ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ, ಹೊರಟು ಬಿಡ್ತಾರೆ. ಹೊರಟಾಗ ಗಾಢಾಂಧಕಾರ, ದುರ್ವಾಸನೆ, ಏನು ಒಂದು ಹೆಜ್ಜೆ ಇಡ್ಲಕ್ಕಾಗೋದಿಲ್ಲ ಅಂತ ವಾಸನೆ ಅಸಹ್ಯ ತುಂಬಿ ಹೋಗ್ತಾ ಇದೆ. ಮುಂದೆ ಹೋಗ್ತಾ ಇದ್ದಾರೆ, ಏನು ಅಂತ ಕೇಳ್ತಾರೆ. ನಿನ್ನ ಸ್ವರ್ಗ ಕರ್ಕೊಂಡು ಹೋಗ್ತಿದ್ವಿ ಬಾರಪ್ಪ, ಅದೇ ನೀನು ಕೇಳಿದ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಂತೆ. ಮಹಾರಾಯ ಬಹಳ ಅಸಹ್ಯ ಬರ್ತಾ ಇದೆ, ವಾಪಸ್ ಹೋಗೋಣ ಅದನ್ನಂತೆ. ತಿರುಗ್ತಾನೆ ವಾಪಸ್ ಹೋಗ್ಲಿಕ್ಕೆ. ಆಗ ಧ್ವನಿಗಳೆಲ್ಲ ಕೇಳಿಸಿದ್ವಂತೆ, ಭೀಮನ ಧ್ವನಿ, ದ್ರೌಪದಿಯ ಧ್ವನಿ, ಅರ್ಜುನನ ಧ್ವನಿ, ಕರ್ಣನ ಧ್ವನಿ. ಧರ್ಮರಾಜ ದಯವಿಟ್ಟು ಹೋಗಬೇಡ, ನಾವೆಲ್ಲ ಭಾರಿ ಕಷ್ಟಪಡ್ತಿದ್ದೇವೆ ಇಲ್ಲಿ, ನೀನು ಬಂದಿದ್ದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ, ಮನಸ್ಸಿನ ನೆಮ್ಮದಿ ಆಗ್ತಾ ಇದೆ, ಬಿಟ್ಟು ಹೋಗಬೇಡ, ಇಲ್ಲೇ ಇರು ಅಂದ್ರಂತೆ. ಧರ್ಮರಾಜ ತಷ್ಟ ಹೋಗಿ ಬೆಳೆಯರ ಇಲ್ಲೇ ಇರ್ತೀರಿ ಅಂತ ಹೇಳ್ತಾನೆ ಧರ್ಮರಾಜ. ದುರ್ವಾಸನೆ, ಕತ್ತಲೆಯಲ್ಲಿ ಇದ್ದು ಏನು ಮಾಡ್ತೀಯ ಅಂದರೆ, ನನಗೆ ಭೀಮಾದಿಗಳಿರೋ ಜಾಗವೇ ಸ್ವರ್ಗ ಅಂತ ಹೇಳಿಬಿಡ್ತಾರೆ. ನನಗೆ ಅವರನ್ನು ಬಿಟ್ಟು ನಾನು ಇರೋದಿಲ್ಲ, ಅವ್ರು ಇಲ್ಲಿದ್ದಾರೆ ತಾನೇ, ನರಕ ಹೋದಲ್ಲೋ, ನಾನು ಇರ್ತೇನೆ. ದುರ್ಯೋಧನ ಇರೋ ಸ್ವರ್ಗ ನನಗೆ ಬೇಡ, ಭೀಮ ಇರೋ ನರಕ ನನಗೆ ಬೇಕು. ಎಂಥ ಆದರ್ಶ ಇದೆ! ಇವತ್ತು ಕಥೆ ಕಾಮದಲ್ಲಿ ಕಾದಂಬರಿ ಇರತಕ್ಕಂತಹ ನಮಗೆ ಯಾವ ಸ್ವರ್ಗನೂ ಬೇಡ, ಸರ್ವಮೂಲ ಇರೋ ಜಾಗ ಆದರೆ ನರಕವಾದರೂ ಪರವಾಗಿಲ್ಲ ಅನ್ಕೊಂಡ್ಬಿಟ್ರೆ ನಾ ಬದುಕದಂತೆ ಲೆಕ್ಕ. ಆಚಾರ್ಯರು ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದಾರೇನು ಇಲ್ಲದಿದ್ದಾರೇನು? ಮಧ್ವರಾಯರ ಧ್ಯಾನ ಅಮೃತಾಪಾನ, ಭೀಮಾದಿಗಳಿಲ್ಲ ನನಗೆ ಬೇಕಿಲ್ಲ, ಇದ್ರೆ ಅದೇ ಸ್ವರ್ಗ, ಅದೇ ನಮಗೆ ವೈಕುಂಠ ಅಂತ ಹೇಳಿದ ತಕ್ಷಣ ಆ ಕ್ಷಣದಲ್ಲಿ ಸೀನ್ ಚೇಂಜ್ ಆಗಿಬಿಡ್ತಂತೆ. ಏರು ಕತ್ತಲಿಲ್ಲ, ಯಾತಾತಿರೋದಿಲ್ಲ, ಕೊಳಕು ಇಲ್ಲ, ನಮ್ಮ ಸಮಸ್ಯೆ ಬಂದಿತ್ತಲ್ಲ, ಅಯ್ಯೋ ಭೀಮ ನರಕಕ್ಕೆ ಹೋಗಿಬಿಟ್ನ, ದ್ರೌಪದಿ ನರಕಕ್ಕೆ ಅಂದರೆ ಯಾತರದಿಲ್ಲ, ಅಲ್ಲಿ ಏನೇನು ಇಲ್ಲವೇ ಇಲ್ಲ. ಧರ್ಮ ಏನಿದೆ ಅಂತ ಕೇಳ್ತಾನೆ ಧರ್ಮರಾಜ. ಇದು ನರಕ ದರ್ಶನವಾಯಿತು, ನಿನಗೆ ತೋರಿಸಿದ್ದೆ ನಾವು ಅಂತ ಹೇಳಿ, ನಿನಗೆ ತೋರಿಸಿದ್ದೇವೆ. ಭೀಮಾದಿಗಳಿಗೆ ಅವ್ರಿಗೆ ಯಾಕೆ ನರಕ ಆಗುತ್ತೆ ಅಂತ ಹೇಳ್ತಾರೆ, ಅವ್ರು ಯಾತಕ್ಕೆ ನರಕ ಆಗುತ್ತೆ? ಅವ್ರಿಗೆ ಎಂಥ ಪುಣ್ಯಾತ್ಮರು ಗೊತ್ತಾ, ಅವರೆಲ್ಲ ಕೂಡ ನರಕ ಆಗಿಲ್ಲ ಅವರಿಗೆ. ಮತ್ತೆ ವಾಯ್ಸ್ ಬಂತಲ್ಲ, ನಾವೆಲ್ಲ ನಾಟಕ ಮಾಡಿದ್ವಿ ಅಂತ ಹೇಳ್ತಾರೆ. ರೆಕಾರ್ಡೆಡ್ ವಾಯ್ಸ್ ಹಾಕಿಬಿಟ್ಟಿದ್ದೀವಿ ಅಷ್ಟೇ ಹೊರತು ಯಾರದು ನಿಮ್ಮನ್ನ ವಾಯ್ಸ್ ಅಲ್ಲ ಅವ್ರದೆಲ್ಲ ಕೂಡ, ಎಲ್ಲ ಶುದ್ಧ ಕಪಟವನ್ನು ಮಾಡಿದ್ದೇವೆ. ಯಾತಕ್ಕೆ ಗೊತ್ತಾ? ನಿನಗೆ ನರಕ ದರ್ಶನವಾಗ ಯೋಗ ಇತ್ತು, ಅದಕ್ಕೆ ನಾವು ಸೃಷ್ಟಿ ಮಾಡಿ ತೋರಿಸಿದ್ವಿ ಅಂತ ಹೇಳಿದರೆ. ನಾವು ತಿಳ್ಕೊಂಡಿದ್ದೇನು, ಭೀಮಾರಿಗಳಿಗೆ ನರಕ ದರ್ಶನ ಅಂತೇಳಿ, ಅಲ್ಲ ನಿನಗೆ ಯೋಗ ಇತ್ತು ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಕೇಳಿದರೆ, ನೀನು ದೊಡ್ಡ ಒಂದು ತಪ್ಪು ಮಾಡಿದ್ದಿ, ಅದಕ್ಕೆ ನರಕಕ್ಕೆ ಹೋಗಬೇಕಾಗಿತ್ತು, ನೀನು ಪುಣ್ಯಾತ್ಮ, ನರಕಕ್ಕೆ ಹೋಗಬಾರದು ಅಂತೇಳಿ ಆರ್ಟಿಫಿಷಿಯಲ್ ನರಕ ತೋರಿಸಿದ್ದೀವಿ ಅಂತ ಹೇಳ್ತಾರೆ. ಆ ಕೇಳ್ತಾರೆ, ಏನು ತಪ್ಪು ಮಾಡಿದ್ದೆ ಅಂದರೆ, ನಾತೀವ ವಿಶ್ರಂಭಾಸಿ ತವ ಕೃಷ್ಣ ವಾಕ್ಯೇ, ಕೃಷ್ಣ ಅಶ್ವತ್ಥಾಮ ಹತಃ ಅಂತ ಹೇಳು ಅಂತ ಹೇಳಿದರೆ, ಕುಂಜಾರ ಅಂತ ಸೇರಿಸ್ಕೊಂಡು ಹೇಳಿದೆಯಲ್ಲ, ಗೌರ್ಮೆಂಟ್ ಆರ್ಡರ್ ಮ್ಯಾನಿಪ್ಯುಲೇಟ್ ಮಾಡಿದಾಗಾಯ್ತು ನಿನೀಗ, ಅದು ತಪ್ಪು, ಅದಕ್ಕೋಸ್ಕರ ಶಿಕ್ಷೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ನಾವು ತಿಳ್ಕೊಂಡಿದ್ದೇನು, ಭೀಮ ತಪ್ಪು ಮಾಡಿಬಿಟ್ಟ ಅಂತೇಳಿ, ಭೀಮ ತಪ್ಪು, ನೀನು ತಪ್ಪು ಮಾಡಿದ್ದೆ ಅಂತ ಹೇಳ್ತಾರೆ. ಅಂದರೆ ನಾನು ನೋಡೋ ಮಹಾಭಾರತನೇ ಬೇರೆ, ನಿಜವಾದ ಮಹಾಭಾರತನೇ ಬೇರೆ. ನಾವು ಕೇಳೋದೇ ಒಂದು, ಇರೋದೇ ಒಂದು. ತಪ್ಪಿತಸ್ಥ ಭೀಮ ಅಲ್ಲ, ಹೇಳಿದ ಕೃಷ್ಣ ಅಲ್ಲ, ಅದನ್ನು ನಂಬದ ಧರ್ಮರಾಜ ತಪ್ಪು ಮಾಡಿದ್ದಾನೆ. ಆದ್ದರಿಂದ ನಿನಗೆ ನರಕದರ್ಶನವಾಗಬೇಕಾಗಿತ್ತು. ಇದೆಲ್ಲ ಯಾವಾಗ ಗೊತ್ತಾಯಿತು ನಮಗೆ? ಆಚಾರ ತಾತ್ಪರ್ಯದ ವಿಮರ್ಶೆ ಇಲ್ಲದೆ ಹೋಗಿದ್ರೆ ನಾವೆಲ್ಲ ನಾವು ನರಕಕ್ಕೆ ಹೋಗಬೇಕಾಗಿತ್ತು. ಮತ್ತೆ ಧರ್ಮ ತಪ್ಪು ತಿಳ್ಕೊಂಡು ನರಕಕ್ಕೆ ಹೋಗಿ ನಾವೆಲ್ಲ ತಪ್ಪು ತಿಳ್ಕೊಂಡು ಮತ್ತೆ ಎಲ್ಲ ನರಕ ಸಾರಿ ಹಿಡಿಬೇಕಾಗಿತ್ತು. ಅದನ್ನು ತಪ್ಪಿಸ್ತಾ ಇದ್ದಾರೆ. ಧರ್ಮರಾಜ, ನೀನು ಇನ್ನೂ ಕೂಡ ದೇಹ ಬಿಟ್ಟಿಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದೀಯ ಅಂದ್ರಂತಾಗತ್ತನಿಗೆ. ಅವರೆಲ್ಲ ದೇಹ ಬಿಟ್ಟಿದ್ದಾರೆ, ಬಿಟ್ಟಿಲ್ಲ, ನೀನು ಬಿಡು, ಈಗ ಸರಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಬಿಟ್ಟನಂತ ನೋಡಿದ್ರ, ತಾನೇನು ಕಾರಣ ಕೊಟ್ಟಿದ್ದ? ಅವರೆಲ್ಲ ಯಾತಕ್ಕೂ ಬಿಟ್ಟರು, ತಾನೇ ಬಿಡ್ತಿದ್ದಾನೆ. ಯಾತಕ್ಕೆ ಅಂದರೆ, ತಾನು ತಪ್ಪು ಮಾಡಿ ಹಾಗೆ ಸ್ವರ್ಗಕ್ಕೆ ಬಂದಿದ್ದ, ಅದಕ್ಕೆ ಬೇರೆಯವರು ಕಾಡ್ತಾ ಇದೆ, ಈಗ ಸರಿ ಹೋಗುತ್ತೆ, ಇಲ್ಲಿ ಬಿಡು ಅಂತ ಹೇಳಿದ ತಕ್ಷಣ ದೇವ ಗಂಗೆ ಹರಿತಾ ಇದೆ ಇಲ್ಲಿ. ದೇವ ಸ್ವರ್ಗಲೋಕದಲ್ಲಿ ಹರಿಯೋ ನದಿ ಒಂದೇ ಒಂದು ನದಿ, ಗಂಗಾ ನದಿ. ಪರಮಾತ್ಮನ ನಮ್ಮ ಭೂಲೋಕಕ್ಕೆ ಬರ್ತಾ ಎನ್ ರೂಟ್ ಸ್ವರ್ಗ ಬಂದಿರೋದು, ಅಲ್ಲಿ ಮುಳುಗಿದನಂತೆ, ದೇಹ ಬಿಟ್ಟು ಬಿಟ್ಟು ಹೊರಗೆ ಬರ್ತಾರೆ, ದಿವ್ಯ ರೂಪನಾಗ್ತಾನೆ. ಆಗ ನೋಡ್ತಾರೆ, ನೋಡು ಧರ್ಮರಾಜ, ಈ ಸ್ವರ್ಗ ನೋಡು, ನಿಜವಾದ ಸ್ವರ್ಗ ನೋಡು, ಇಷ್ಟೊತ್ತು ತೋರಿದ್ದು ಕೃತಕ ನರಕ, ತೋರಿಸಿ ಕೃತಕ ಸ್ವರ್ಗ ಕೂಡ ಹೌದದು. ಕೃತಕ ಸ್ವರ್ಗ, ಕೃತಕ ನರಕ, ದುರ್ಯೋಧನಾದಿಗಳಿಗೋಸ್ಕರ ಅವ್ರು ಯಾವುದೋ ಕಾಲದ ಒಂದು ಪುಣ್ಯದ ಅನುಭವಕ್ಕೋಸ್ಕರ ಇಟ್ಟಿದ್ದೇವೆ, ಅದು ಕೃತಕ ಹೋಗಿಬಿಡುತ್ತದೆ, ಮತ್ತೆ ನರಕಕ್ಕೆ ಹೋಗ್ತಾನೆ ಅವನು. ನೀ ನೋಡಿದ ನರಕ ಸುಳ್ಳು, ನಿಜವಾದ ಸ್ವರ್ಗ ನೋಡು ಅಂತ ತೋರಿಸಿದ ತಕ್ಷಣ ನೋಡ್ತಾನೆ, ಆನಂದವೇ ಆನಂದ. ಎಲ್ಲ ಇದ್ದಾರಲ್ಲಿ ಭೀಮಾದಿಗಳೆಲ್ಲ ಇದ್ದಾರೆ, ದ್ರೋಣಾದಿಗಳಿದ್ದಾರೆ, ಭಾರಿ ಖುಷಿಯಾಯಿತು. ಅಲ್ಲಿ ದೃಶ್ಯ ಹೇಗಿತ್ತು ಅಂದರೆ, ವಾಯುದೇವರಿದ್ದಾರೆ ಪಕ್ಕದಲ್ಲಿ, ಭೀಮಸೇನ, ಭಾರತೀ ದೇವಿ ಇದ್ದಾರೆ ಪಕ್ಕದಲ್ಲಿ, ಸಾಕ್ಷಾತ್ ದ್ರೌಪದಿ ದೇವಿ, ಯಮದೇವರಿದ್ದಾರೆ ಅಲ್ಲಿ ಖಾಲಿ, ಇದು ಹೋಗಬೇಕಾಗಿದೆ. ಈಗ ಅರ್ಜುನ ಇದ್ದಾನೆ ಪಕ್ಕದಲ್ಲಿ, ಇಂದ್ರ ಕೂತಿದ್ದಾನೆ, ಎಲ್ಲ ದೇವರು ಯಾರ್ಯಾರು ಅವತಾರ ಮಾಡಿ ಬಂದಿರಲ್ಲ ವಾಪಸ್ ಹೋಗಿದ್ದಾರೆ, ಎಲ್ಲರೂ ಕೂಡ ಜೊತೆಯಾಗಿ ಕೂತ್ಬಿಟ್ಟಿದ್ದಾರೆ. ಧರ್ಮರಾಜ ಬರ್ತಿರ್ಲಿಕ್ಕೆ ನೋಡು, ಧರ್ಮರಾಜ ನೀನು ಹೋಗು, ನಿನಗೋಸ್ಕರ ಕಾಯ್ತಾ ಇದ್ದಾರೆ, ನೀನು 100 ರೂಪಾಯಿ ಸೇರ್ಕೊ, ಅವರೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡ್ತಾರೆ ಅಂತ ಹೇಳಿದ ತಕ್ಷಣ ಧರ್ಮರಾಜ ಹೋಗ್ಲಿಕ್ಕೆ ಬಂದು ದ್ರೌಪದಿ ಪಕ್ಕ ಕೂಡ್ಲಕ್ಕೆ ಹೋದನಂತ. ದ್ರೌಪದಿ ಪಕ್ಕ ಕೂಡ್ಲಕ್ಕೆ ಹೋದನಂತ ತಕ್ಷಣ ಹೇಳ್ತಾರೆ ಇಂದ್ರದೇವರು, ಧರ್ಮರಾಜ ನಿನಗೆ ಆ ಯೋಗ್ಯತೆ ಇಲ್ಲ, ದ್ರೌಪದಿ ನಿನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಪು ತಿಳ್ಕೊಂಡಿದ್ದಿ, ಹಾಗೆ ಸಾಕ್ಷಾತ್ ಭಾರತೀ ದೇವಿ ನಿಮ್ಮೆಲ್ಲರ ಆಕೆ. ಒಂದು ವಿಶೇಷ, ಬೇರೆ ದೇವತೆಗಳಿಗೆ ಶಾಪ ಇತ್ತಲ್ಲ ಹೆಂಡಂದರಿಗೆ, ಅದ್ರ ಪರಿಹಾರಕ್ಕೋಸ್ಕರ ತನ್ನ ದೇಹದಲ್ಲಿ ಇಟ್ಟುಕೊಂಡು ಅವತಾರ ಮಾಡಿದ್ರಷ್ಟೇ, ಈಗ ಶುದ್ಧ ರೂಪ ಇದು, ಯಾರು ನೋಡ್ಲಕ್ಕೆ ಪುಟ್ಲಕ್ಕೆ ಸಾಧ್ಯ ಇಲ್ಲ, ನೀನು ಸಂಸ್ಕಾರ ಬಿಟ್ಟುಬಿಡು ಅಂತ ಹೇಳಿದಾಗ ಬದಲಾಗಿ ಬಿಟ್ಟು ನಿನ್ನ ಸ್ಥಾನ ಅಲ್ಲಿದೆ ನೋಡು ಅಂತ ತೋರಿಸಿದಾಗ ಯಮದೇವರ ಹತ್ರ ಹೋದ್ರೆ. ಇಲ್ಲಿ ತಮಾಷೆ ನೋಡಿ, ಆಶ್ಚರ್ಯ ನೋಡಿ, ಭೀಮನ ಪಕ್ಕದಲ್ಲಿ ದ್ರೌಪದಿ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು. ದ್ರೌಪದಿ ಯಾರ ಪತ್ನಿ ಅಂದರೆ ಭೀಮ ಪತ್ನಿ, ಸಾಕ್ಷಾತ್ ಭಾರತೀ ದೇವಿ. ಎಷ್ಟು ಕಡೆ ಟೆಸ್ಟ್ ಆಗಿದೆ ಇದು ಒಂದು. ಇಷ್ಟೆಲ್ಲ ನಂಬಿಕೆ ಇದ್ದಾಗಲೂ ಕೂಡ ಏನೇನೋ ತಪ್ಪು ತಿಳ್ಕೊಂಡ್ರೆ ಅದಕ್ಕೆ ನಾವನವೇ ದುಃಖ ಪಡಬೇಕೇ ಹೊರತು ಬೇರೆ ದಾರಿ ಇಲ್ಲ. ಧರ್ಮರಾಜ ಹೋಗ್ತಾನೆ, ಎಲ್ಲರ ತಮ್ಮ ಮೂಲ ರೂಪದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಧರ್ಮರಾಜ ಯಮರೂಪದೊಳಗೆ, ಭೀಮಸೇನ ವಾಯು ಎಲ್ಲ ಸೇರ್ಕೊಂಡು ಬಿಟ್ಟರಂತೆ. ಅದೇ ರೀತಿ ದೈತ್ಯರೆಲ್ಲ ತಮ್ಮ ತಮ್ಮ ಮೂಲ ರೂಪದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಆ ಸಮಯದಲ್ಲಿ ಪಾಂಡವರ ಪುಣ್ಯ ಎಷ್ಟು ಜಾಸ್ತಿ ಇತ್ತು ಅಂತ ಕೇಳಿದರೆ, ಕೃಷ್ಣ ಅಲ್ಲಿಗೆ ಬಂದು ಮತ್ತೊಮ್ಮೆ ಅವರು ವಿಹಾರ ಮಾಡ್ತಿದ್ದ ಜೊತೆ ಓಡಾಡ್ತಿದ್ದಂತೆ, ಅರ್ಜುನನ ಕುಡಿಸ್ಕೊಂಡು ರಥ ಓಡಿಸ್ಕೊಂಡು ಓಡಾಡ್ತಿದ್ದಂತೆ ಕೃಷ್ಣ. ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ. ಅದು ಮಹಾಭಾರತ ಸ್ವರ್ಗಾರೋಹಣ ಪರ್ವ ಇದೆ. ಅವರು ಮೂಲ ರೂಪವನ್ನು ಸೇರಿಕೊಂಡು ಆದಿಪರ್ವದ ಶುರುವಾದ ಕಥೆ ಸ್ವರ್ಗಾರೋಹಣಕ್ಕೆ ಮುಕ್ತಾಯವಾಗ್ತಾ ಇದೆ. ಮುಂದೆ ಪಾಂಡವರಲ್ಲಿ ಸಾಕ್ಷಾತ್ ಭೀಮಸೇನೇ ಶ್ರೀಮದ್ ಆಚಾರ್ಯರಾಗಿ ಬಂದು ವಿಶೇಷವಾದಂತಹ ಹರಿಸರ್ವೋತ್ತಮತ್ವವನ್ನು, ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಇದ್ದ ಜಗತ್ತಿಗೆ ಸಾರತ, ಹರಿಸರ್ವೋತ್ತಮತ್ವವನ್ನು ಸಾರ್ತಾರೆ. ಅದೇ ರೀತಿ ಅರ್ಜುನಾದಿಗಳು ಮತ್ತೆ ಹುಟ್ಟಿ ಬಂದರು ಅಂತ ಹೇಳ್ತಾರೆ. ಅರ್ಜುನಾದ್ಯಾಹ ಕೃತೇ ಪ್ರಜಾತಾಹ, ಸಾಕ್ಷಾತ್ ದ್ರೌಪದಿ ಮತ್ತೆ ಹುಟ್ಟಿ ಬಂದರಂತೆ ಚಂದ್ರನ ರೂಪದಿಂದ. ಮುಂದೆ ಅವರೆಲ್ಲ ಕೂಡ ಸದ್ಗತಿ ಹೋಗ್ತಾ ಇದ್ದಾರೆ. ಮುಂದೆ ಈ ಮಧ್ಯೆ ಮಧ್ವಾವತ ಬುದ್ಧಾವತಾರದ ಕಥೆ ಬರ್ತದೆ, ಅದಕ್ಕೆಲ್ಲ ಹೊತ್ತಿಲ್ಲ. ಇಷ್ಟೆಲ್ಲ ಮುಗಿಸಿ, ಇದು ಮಹಾಭಾರತದ ಕಥೆ, ಇದು ಇದು ಮದಿ ಯಾವುದೋ ಅಲ್ಲ. ಜಯೋ ನಾಮ ಇತಿಹಾಸೋಯಂ ಕೃಷ್ಣ ದ್ವೈಪಾಯನೇರಿತಃ, ಜಯ ಅಂತ ಹೆಸರು. ಕೇಳಿದವರಿಗೆ ಫಲ ಏನು ಅಂದರೆ ಜಯ, ಸಂಸಾರದ ಜಯ. ಇಂಥ ಬರೆದಿದ್ದು ಕಾರ್ಷ್ಣ ವೇದ ಅಂತ ಕರೆದಿದ್ದಾರೆ. ವೇದವ್ಯಾಸರು ಬರೆದ ವೇದ ಇದು, ಕೃಷ್ಣ ದ್ವೈಪಾಯನರು ಬರೆದ ವೇದ ಇದು, ಬರೆದ ವೇದ ಅದು, ಬರೆಯದ ವೇದ ಅವು, ಬರೆದ ವೇದ ಇದು, ಕಾಷ್ಟ ವೇದ ಇದು. ಇದನ್ನು ಕೇಳೋದು ಎಲ್ಲ ಶ್ರೋತವ್ಯ ಮನಸೂಯಯ, ಸರಿಯಾಗಿ ಕೇಳಿದರೆ ಅವರು ವೈಕುಂಠಕ್ಕೆ ಹೋಗೋ ಜ್ಞಾನವನ್ನು ಪಡಿತಾನೆ ಅಂತ ವರ್ಣನೆ ಮಾಡ್ತಾ ವೇದವ್ಯಾಸರು ಕೊನೆ ಸಂದೇಶವನ್ನು ಕೊಡ್ತಾರೆ. ಊರ್ಧ್ವ ಬಾಹು ವಿರೋಮೇಷ ನವೈ ಕಶ್ಚಿತ್ ಶೃಣೋತಿ ಮೇ, ನಾ ಎರಡೂ ಕೈಯನ್ನು ಎತ್ತಿ ಹೇಳ್ತಾ ಇದ್ದೇನೆ, ಯಾರು ನನ್ನ ಮಾತು ಕೇಳೋದಿಲ್ಲ ಅಂತ ಹೇಳಿದರಂತೆ. ಏನು ಹೇಳ್ತಿದ್ದಾರೆ ಅಂದರೆ, ಧರ್ಮಾದರ್ಥಶ್ಚ ಕಾಮಶ್ಚ ಕಿಮರ್ಥಂ ಸನಸೇವ್ಯತೆ, ಧರ್ಮದಿಂದ ಸಣ ಸಂಪತ್ತು ಬರ್ತದೆ, ಎಲ್ಲವೂ ಸಿಗ್ತದೆ, ಮೋಕ್ಷಕ್ಕೆ ಹೋಗಬಹುದು, ಯಾಕೆ ಧರ್ಮ ಆಚರಣೆ ಮಾಡ್ತಾ ಇಲ್ಲ ಜನ ಅಂತ ಹೇಳ್ತಾರಂತೆ ವೇದವ್ಯಾಸದೇವರು. ಟೆಕ್ಸ್ಟ್ ಬುಕ್ ಇದ್ದು, ಮೇಸ್ಟ್ ಇದ್ದು, ಪಾಠ ಮಾಡಿ ಡುಮ್ಕಿ ಹೊಡೆದ್ರೆ ಏನು ಮಾಡಬೇಕು ಇದಕ್ಕೆ, ಇಷ್ಟೆಲ್ಲ ಮಾಡಿದರೆ ಉಪಯೋಗ ಮಾಡಿಕೊಳ್ಳೋಕೆ ಬರದೆ ಹೋದ್ರೆ ಮೂರ್ಖರು ಅಂತ ಕರೀತಾರೆ ಅಂತ ವೇದವ್ಯಾಸ ಎರಡು ಕೈ ಎತ್ತಿ ಹೇಳ್ತಾರಂತೆ. ಮತ್ತೆ ಹೇಳ್ತಾರೆ, ಸಂದೇಶ ಕೊಡ್ತೀವಿ ಅಂತ ಹೇಳ್ತಾರೆ ವೇದವ್ಯಾಸದೇವರು. ನ ಜಾತು ಕಾಮಾತ್ ನ ಭಯಾತ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಶ್ಚಾಪಿ ಹೇತೋಹೋ, ಜೀವೋ ನಿತ್ಯ ಹೇತುರಶ್ಯತ್ವ ನಿತ್ಯ ಧರ್ಮೋ ನಿತ್ಯ ಹೇತುರ ಜೀವ ಹೇಳ್ತಾರೆ. ಸುಖ ದುಃಖೇ ತ್ವನಿತ್ಯೇ, ಸುಖ ದುಃಖಗಳು ಅನಿತ್ಯ, ಧರ್ಮ ನಿತ್ಯ. ಪ್ರತಿಯೊಬ್ಬರೂ ಕೂಡ ಧರ್ಮಾಚರಣೆ ಮಾಡಿ ಭಗವಂತನನ್ನು ಮೆಚ್ಚಿಸಿ ಪ್ರಾಣಾಯಾಮೋ ವಾಸುದೇವಂ ಅಂತ ಹೇಳಿ ಸದ್ಗತಿಗೆ ಹೋಗಬೇಕೇ ಹೊರತು ಕಾಮ ಭಯ ಮೊದಲಾದ ಕಾರಣದ ಧರ್ಮವನ್ನು ಬಿಡಬಾರದು. ಧರ್ಮವನ್ನು ಬಿಟ್ಟರೆ ಅವನು ಹಾಳಾಗ್ತಾನೆ, ಧರ್ಮವನ್ನು ಹಿಡಿದ್ರೆ ಉದ್ಧಾರವಾಗ್ತಾನೆ. ಇದು ಮಹಾಭಾರತದ ಸಂದೇಶ. ಈ ಆಚಾರ್ಯ ವಾಕ್ಯವನ್ನು ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೋಟ್ ಮಾಡ್ತಾರೆ. ಜೀವೋ ನಿತ್ಯ ಹೇತುರಸ್ಯತ್ವ ನಿತ್ಯ ಧರ್ಮೋ ನಿತ್ಯ ಸುಖ ದುಃಖೇ ತ್ವನಿತ್ಯ, ಈ ಮಾತನ್ನು ಕೋಟ್ ಮಾಡ್ತಾರೆ ಅಂದರೆ ಎಷ್ಟು ಅಮೂಲ್ಯವಾದ ಸಂದೇಶ ಇದು. ಇಷ್ಟು ಹೇಳಿ, ಇಂಥ ಮಹಾಭಾರತ ಅಂದರೆ ಸಾಮಾನ್ಯವಲ್ಲ ಇದು. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ವೃಕೋತರ ಕೀರ್ತನೇನ, ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರೀ ಸುತೌ ಕಥಯತಾಂ ನಭವಂತಿ ರೋಗಾಹ. ಅವ್ರ ಹೆಸರು ಹೇಳಿದರೆ ಸಾಕಂತೆ, ನಮಗೆ ಧರ್ಮ ಬಂತು, ಪಾಪ ಹೋಯಿತು, ಶತ್ರು ಸತ್ತ, ರೋಗ ಹೋಯ್ತು, ಇನ್ನೇನು ಬೇಕು ನಮಗೆ, ಅವ್ರ ಹೆಸರು ಹೇಳಿದರೆ ಸಾಕು, ಇಷ್ಟು ಫಲ ಬರುತ್ತೆ ಅಂತ ಹೇಳ್ತಾರೆ. ಮುಂದೆ ಸ್ನಾತವ್ಯಂ ಭಾರತೇ ತೀರ್ಥೆ, ನಿತ್ಯ ಸ್ನಾನ ಮಾಡಿ ಭಾರತ ತೀರ್ಥದಲ್ಲಿ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಭಾರತ ತೀರ್ಥದಲ್ಲಿ ಸ್ನಾನ ಮಾಡಿ, ಭಾರತ ಹೇಳಿದರೆ ತೀರ್ಥ ಆಗ್ತದೆ, ಭಾರತ ಹೇಳಿದರೆ ಮಳೆ ಬರ್ತದಲ್ಲ, ತೀರ್ಥ ಆಗ್ತದಲ್ಲ, ಅದೇನೆ ಆಶ್ಚರ್ಯ ಅಂದರೆ ಮಳೆ ಬರೋ ಕಾಲ ಅಲ್ಲ ಇದು. ಮಹಾಭಾರತ ಎಷ್ಟರ್ತಿ ಆಗಿದೆ ಅಷ್ಟರ್ತರು ಮಳೆ ಬಂದದ್ದು, ಮಳೆ ಬಂದದ್ದು ಗಮನಿಸ್ಬೇಕು ನೀವು. ಭಾಳ ಒಂದು ಸೀರೀಸು ತಪ್ಪಿಸಿಲ್ಲ. ಈ ಸರ್ತಿನೂ ಸೈಕವಾಗಿ ಮಳೆ ಸುಮ್ಮನೆ ಬಂದಿಲ್ಲ, ಜೋರಾಗಿ ಹೊಡೆದ ಇನ್ನೇ ದಿವಸ. ಇವತ್ತು ಕೂಡ ಮಳೆ ಹೊಡೆದಿದೆ ಅಂದಮೇಲೆ ಒಂದು ಗ್ಯಾರಂಟಿ. ಸ್ವಿಚ್ ಹಾಕಿದಾಗೆಲ್ಲ ಬಲ್ಬ್ ರೆಸ್ಪಾಂಡ್ ಮಾಡೋ ಕರೆಕ್ಟ್ ಸ್ವಿಚ್ ಅಂತ ಅರ್ಥ. ಮಹಾಭಾರತಕ್ಕೆ ದೇವರಾಣಿ ಮಳೆ ಬರ್ತದೆ ಅಂತ ಅರ್ಥ ಆಗ್ತದೆ. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ. ಕತ್ತೆ ಮೆರವಣಿಗೆ ಮಳೆ ಬರ್ತದೆ ಏನೋ ತಿಳ್ಕೊಂಡ್ಬಿಡ್ತಾರೆ ಮೂರ್ಖ. ಇವರೇ ಹೈ ಕ್ಲಾಸ್ ಕತ್ತೆಗಳೇ ಹೊರತು ಇವರು ಮೆರವಣಿಗೆ ಮಾಡೋದೇ ವಾಸಿ ಅಷ್ಟೇ. ಇವತ್ತು ಮೂರ್ಖ ಜನಗಳು. ನಿಜವಾಗಲೂ ಮಹಾಭಾರತಕ್ಕೂ ಮಳೆಗೂ ಭಾರಿ ಸಂಬಂಧ ಇದೆ. ಅದು ತತ್ವಜ್ಞಾನದ ಮಳೆನೇ ಸುರಿಸ್ತಕ್ಕಂಥ ಗ್ರಂಥಕ್ಕೆ, ಅದು ಜ್ಞಾನದ ಬೆಳೆ ಕೊಡ್ತಕ್ಕಂಥ ಅದಕ್ಕೆ ಈ ಅನ್ನದ ಮಳೆ ಕೊಡೋದು ಭಾರಿ ಕಷ್ಟನಾ? ಮಳೆ ಬಂದೇ ಬರ್ತದೆ ಎಂಬ ನಿದರ್ಶನ ಇದು. ಒಂದು ಅಪೂರ್ವವಾದಂಥ ವಿಶೇಷವಾದ ರೀತಿಯಲ್ಲಿ ನಡೆದು ಹೋಗಿಬಿಟ್ಟಿದೆ. ಮುಂದೆ ಮತ್ತೆ ಹೇಳ್ತಾರೆ, ಕಿಂ ತಸ್ಯ ಪುಷ್ಕರ ಜಲೈಹಿ ಅಭಿಷೇಚನೇನ. ಯಾರು ಮಹಾಭಾರತ ತೀರ್ಥವನ್ನು ಶ್ರವಣ ಮಾಡಿ ಸ್ನಾನವನ್ನು ಮಾಡ್ತಾರಲ್ಲ, ಅದರಲ್ಲೇ ಮುಳುಗು ಮುಳುಗೇಡಿ ಎಂಜಾಯ್ ಮಾಡ್ತಾರಲ್ಲ, ಅವರಿಗೆ ಬೇರೆ ಯಾವ ತೀರ್ಥರೂ ಬೇಕಾಗಿಲ್ಲ ಅಂತ ಹೇಳಿಬಿಡ್ತಾರೆ. ಅಂದರೆ ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಅಂತ ಅರ್ಥ. ಎಂಥ ಮಹಾಭಾರತ ಇದು ಅಂದರೆ, ಯೋ ಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಯ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯ ಚೈವ. ಯಾರು ನೂರಾರು ಗೋವುಗಳನ್ನು ಬಹುಶ್ರುತನಾದ ಅಪರೋಕ್ಷ ಜ್ಞಾನಿಗೆ ಕೃಷ್ಣಾರ್ಪಣ ಪೂರ್ವಕವಾಗಿ ಕನಕ ಶೃಂಗಮಯಂ ದದಾತಿ, ಪಾದದಿಂದ ಗೊರಸಿನಿಂದ ಕೋಡಿನವರೆಗೆ ಚಿನ್ನ ರನ್ನಗಳ ಅಲಂಕಾರವನ್ನು ಮಾಡಿ ಕೃಷ್ಣಾರ್ಪಣ ಅಂತ ಕೊಟ್ಟರೆ ಎಷ್ಟು ಪುಣ್ಯ ಬರ್ತದೋ, ಮಹಾಭಾರತದ ಪ್ರತಿ ಪದ ಅಕ್ಷರಗಳನ್ನು ಕೇಳಿದರೆ ಅಷ್ಟು ಪುಣ್ಯ ಬರ್ತದೆ. ಅಥವಾ ಅದ್ಭುತವಾದ ಕೃತಿ ಶ್ರೀಮನ್ ಮಹಾಭಾರತ ಅಂತ ಹೇಳಿದ್ದಾರೆ. ಇಂಥ ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯ ಬರೆದವರು ಶ್ರೀಮಧ್ವಾಚಾರ್ಯರು. ಯಾರು ಸ್ವಾಮಿ ಅಂತ ಕೇಳಿದ್ರೆ ಹೇಳ್ತಾರೆ, ಯಸ್ಯತ್ರೀಣ್ಯುದಿತಾನಿ ವೇದ ವಚನೆ ರೂಪಾಣಿ ದಿವ್ಯಾನ್ಯನಂ ಬಟ್ ತದ್ದರ್ಶತ ಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋರಯಂ ಪ್ರಥಮಕಂ ಪೃಷ್ಠೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಕಂ ಕೃತಮಿದಂ ಭಾಷ್ಯಂ ಹರವು ತೇನ ಹೇಳಿದಾಗ ಗ್ರಂಥಕೃತ ಕೇಶವೇ ಅಂತ ಹೇಳಿಬಿಡ್ತಾರೆ. ಇದು ಆಚಾರ್ಯರ ವೈಭವ. ನೀವು ಯಾರು ಆನಂದ ತೀರ್ಥಾಖ್ಯ ಮುನಿ ಸುಪೂರ್ಣ ಪ್ರಜ್ಞಾಭಿಧೋ ಗ್ರಂಥಮಿಮಂ ಚಕಾರ ನಾರಾಯಣೇನ ಅಭಿಹಿತೋ ಬದರಿಯಾಂ ತಸ್ಯೈವ ಶಿಷ್ಯೋ ಜಗದೇಕ ಭರ್ತು. ಆನಂದ ತೀರ್ಥರು ಪೂರ್ಣ ಪ್ರಜ್ಞರು ಅಂತಕ್ಕಂಥ ನಾವು ಬದರಿಯಲ್ಲಿ ವೇದವ್ಯಾಸ ದೇವರ ಆದೇಶದಂತೆ ಗ್ರಂಥವನ್ನು ಬರೆದಿದ್ದೇವೆ ಅಂತ ಪರಿಚಯ ಮಾಡಿಕೊಡ್ತಾರೆ. ಇದ್ರ ಫಲ ಏನು ಅಂದರೆ, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತವರ್ಪಚಾರಿ. ಮತ್ತೆ ತಸ್ಮಾದಯಂ ಗ್ರಂಥವರೋಖಿರೋರು ಧರ್ಮಾದಿಮೋಕ್ಷಾಂತ ಪುಮರ್ಥ ಹೇತು ಕಿಂ ಓದಿತೈರಸ್ಯ ಗುಣೈ ಸಮಸ್ತೈಹಿ ಅನ್ಯೈಹಿ ಅಂತ ಹೇಳ್ತಾ ನಾರಾಯಣ ಪ್ರೀತಿ ಮುಪೈತ್ಯತೋಲಂ. ಈ ಗ್ರಂಥದಿಂದ ಏನು ಬೇಕಾದ್ರೂ ಸಿಗುತ್ತೆ ನಿಮಗಾಯ್ತೋ ಇಲ್ಲೋ, ಬೇಕಾದ್ದು ಸಿಗುತ್ತೆ. ಅದು ಇದು ಯಾತಕ್ಕೆ, ನಾರಾಯಣ ಪ್ರೀತಿ ಮುಪೈತ್ಯತೋಲಂ. ನಾರಾಯಣ ಪ್ರೀತನಾಗ್ತಾನೆ, ನಾರಾಯಣ ಪ್ರಸನ್ನನಾಗ್ತಾನೆ. ಪ್ರಸನ್ನನಾದ ಮೇಲೆ ಇನ್ನೇನು ಬಾಕಿ ಉಳಿಯೋದು? ಕಿವಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ನೀವು ಯಾರು? ಆ ಭೀಮಸೇನೇ ನಾನು. ಹನುಮಂತನಾಗಿ ರಾಮಸೇವೆ ಮಾಡಿದ, ಭೀಮನಾಗಿ ಕೃಷ್ಣ ಸೇವೆ ಮಾಡಿದ, ಆ ವಾಯುದೇವರೇ ಮಧ್ವರೂಪದಿಂದ ಈ ಗ್ರಂಥ ರಚನೆ ಸೇವೆ ಮಾಡಿದ್ದೇವೆ ಅಂತ ತಮ್ಮ ಸ್ವರೂಪ ಹೇಳುತ್ತಾ, ಇದು ಅದು ನಾವು ಕೇಳಿದ್ದೇವೆ. ಹನುಮದ್ ರಾಮಾಯಣ ರಾಮಾಯಣದ ಭಾಗ, ಇದು ಭೀಮ ಭಾರತ. ಭೀಮನೇ ಭರ ವ್ಯಾಸ ಭಾರತ, ಭೀಮ ಭಾರತ ನಿರ್ಣಯ, ಮಧ್ವ ನಿರ್ಣಯ. ಈ ಮೂರು ಅವತಾರ ತ್ರಯಗಳಲ್ಲಿ ನಾವು ಅದ್ಭುತವನ್ನು ಕಾಣುತ್ತೇವೆ. ಇಂಥ ಮಹಾಭಾರತವನ್ನು, ಮಹಾಭಾರತ ತಾತ್ಪರ್ಯ ನಿರ್ಣಯದ ಸಮೇತ ವ್ಯಾಸ ಭೀಮರ ಮಹಾಭಾರತವನ್ನು ಇಲ್ಲಿ ಹೇಳಿ ಜಾಗ ಸಿಗ್ತಲ್ಲ. ಯಾವುದು ಗೊತ್ತೇನು? ವಿಜಯ ಭಾರತಿ ಸ್ಕೂಲ್ ಇದು ಒಂದು. ವಿಜಯ ಅಂದರೆ ಅರ್ಜುನ, ಭಾರತಿ ಅಂದರೆ ದ್ರೌಪದಿ ದೇವಿ. ಒಳ್ಳೆ ಜಾಗ ಸಿಕ್ಕಿದೆ ವಿಜಯ ಭಾರತಿ. ವಿಜಯ ಅಂದರೆ ಸಾಕ್ಷಾತ್ ವಾಯುದೇವರ ಹೆಸರು ಕೂಡ. ಭೀಮಸೇನೂ ಹೌದು, ಮಧ್ವಾಚಾರ್ಯರು ಹೌದು, ಅರ್ಜುನನೂ ಹೌದು. ಯಾಕೆ ಮಧ್ವ ಭಾರತ, ವಿಜಯ ಮತ್ತೆ ದ್ರೌಪದಿ ದೇವಿ. ವಿಜಯ ಜಯರೂಪಿ ಯಥೋತ್ಸವ ಅಂತ ಹೇಳ್ತಾರೆ ಆಚಾರ್ಯರನ್ನ. ಇಂಥ ಯೋಗ ಇದು ಒಂದು. ಬಹುಶಃ ಇದು ಕಾಕತಾಳೀಯ ಅಂತ ಕರಿಬೇಕು. ಅಲ್ಲ, ಅವರ ಸಂಕಲ್ಪ ಅಂತ ಅರ್ಥ ಅದಕ್ಕೆ. ಹೋಗಲಪ್ಪ, ಯಾವುದೋ ಸ್ಕೂಲ್ ಅಲ್ಲ. ಪೇಜಾವ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರ ನೇತೃತ್ವದಲ್ಲಿ ನಡೆದೇ ಶುದ್ಧ ವೈಷ್ಣವ ವಾತಾವರಣ ಇದೆ ಅಂತ. ಶುದ್ಧ ವೈಷ್ಣವ ವಾತಾವರಣ ಇರತಕ್ಕಂಥ ಶಾಲೆಯಾದ್ದರಿಂದ ವಿಜಯ ಭಾರತಿ ಎಂಬ ಹೆಸರು ಸಾಕ್ಷಾತ್ ಭಾರತೀ ರಮಣ ಮುಖ್ಯ ಪ್ರಾಣನ ಮಹಿಮೆ ಹೇಳತಕ್ಕಂಥ ಜಾಗವಾಗಿದೆ. ಅದಕ್ಕೆ ತಕ್ಕಂತೆ ಇದರ ಉದ್ಘಾಟನೆಯನ್ನು ಮಾಡಿದ್ದು ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಉದ್ಘಾಟನೆ ಮೊದಲನೇ ದಿವಸದಲ್ಲಿ ಕೂತವರು ಅವರು, ಕೊನೆ ದಿವಸ ಕೂತವರು ವಿದ್ಯೇಶತೀರ್ಥರು. ಇದು ಒಂದು ದೊಡ್ಡ ಯೋಗ. ವಿಶ್ವೇಶತೀರ್ಥರಿಂದ ಉದ್ಘಾಟಿತವಾಗಿ ವಿದ್ಯೇಶತೀರ್ಥರಿಂದ ಸಮರ್ಪಿತವಾಗ್ತಾ ಇದೆ ಭಗವಂತನಲ್ಲಿ ಎಂಬ ದೊಡ್ಡ ಯೋಗ ಇದು. ಅದಕ್ಕೆ ಭಾರತ ತೀರ್ಥ ಅಂದರೆ ತೀರ್ಥರು ಬರ್ತಾರೆ ಅಂತ ಅರ್ಥ. ಮಹಾಭಾರತಕ್ಕೆ ವಿಶ್ವೇಶತೀರ್ಥರು ಬರ್ತಾರೆ, ವಿದ್ಯೇಶತೀರ್ಥರು ಬರ್ತಾರೆ. ನಾವು ಕೂತಾಗ ಕೇಳಿ ಸ್ನಾನ, ನೋಡಿ ಸ್ನಾನ, ಮತ್ತೆ ಸ್ವಾಮಿಗಳು ನೋಡಿ ನೋಡಿಯೇ ಸ್ನಾನ ಮಾಡತಕ್ಕಂಥ ದೊಡ್ಡ ಯೋಗವನ್ನು ಇಲ್ಲಿ ಕರುಣಿಸಿದ್ದಾರೆ. ಇದೊಂದು ಪರಮಭಾಗ್ಯ ಇದು. ಇವತ್ತಿನ ದಿವಸ ವಿದ್ಯೇಶತೀರ್ಥರು ಇಲ್ಲಿ ಬಂದಿದ್ದಾರೆ ಅಂದರೆ ಬಹಳ ಅರ್ಥ ಇದೆ ಅದಕ್ಕೆ. ಯಾತಕ್ಕೆ ಗೊತ್ತಾ? ಇವತ್ತು ಮಹಾಭಾರತವನ್ನು ತುಂಬ ಸತ್ ಪ್ರವಚನ ಮಾಡೋ ಯೋಗ ಭಗವಂತ ಕೊಟ್ಟಿದ್ದಾನೆ. ಅತಿ ಮುಖ್ಯವಾದಂಥ ಯೋಗ ಅಂದರೆ ಉಡುಪಿಯ ಪರ್ಯಾಯ ಕಾಲಕ್ಕೆ ಪರಮಪೂಜ್ಯ ಪ್ರಾತಸ್ಮರಣೀಯರಾದ ವಿದ್ಯಾಮಾನ ಶ್ರೀಪಾದಂಗಳವರು ತಮ್ಮ ಪರ್ಯಾಯ ಪೂರ್ತಿಯಾಗಿ ಮಹಾಭಾರತವನ್ನು ಹೇಳಿಸಿದರು. ಅನಂತರ ಇದೇ ಊರಲ್ಲಿ ವಿದ್ಯಾಪೀಠದಲ್ಲಿ 63 ದಿವಸಗಳ ಕಾಲ ಮಹಾಭಾರತವನ್ನು ಹೇಳಿಸಿದರು ಎರಡನೇ ಸರ್ತೆ. ಅಂಥ ಮಹಾನುಭಾವರ ಅವು ಎಷ್ಟೋ ಮಹಾತ್ವ ಪ್ರವಚನ ಮಾಡಿರಬಹುದು, ಅವೆರಡು ಶಿಖರಪ್ರಾಯವಾದಂಥ ಪ್ರವಚನಗಳು ಅಂದರೆ ಅವೆರಡು ಕೂಡ. ಇವತ್ತು ಅವರ ಪ್ರತಿರೂಪವಾಗಿ ವಿದ್ಯಾಸ್ತೀರ್ಥರು ಕೂತಿದ್ದಾರೆ ಅಂದರೆ ಅವರು ಮೂರನೇ ಬಾರಿ ಅವರಿಗೆ ಒಪ್ಪಿಸಿದಾಗ ಆಗ್ತಾರೆ. ಸುಗ್ಗು ಯೋಗ ಬರ್ತಾ ಇದೆ, ದೊಡ್ಡ ಭಾಗ್ಯ ಇದೆ. ಅದರ ಜೊತೆಗೆ ಪರಮಪೂಜ್ಯ ಶ್ರೀಪಾದರೇನೆ ಈ ಎರಡು ಕಡೆ ಹೇಳಿಸ್ತಾ ಇದ್ದಾರೆ ಮಹಾಭಾರತನ. ಹೈದರಾಬಾದ್ನಲ್ಲಿ ಮಹಾಭಾರತವನ್ನು ಈ ಕ್ರಮದಲ್ಲಿ ಹೇಳಿಸ್ತಾ ಇದ್ದಾರೆ. ಈ ಪುಣ್ಯಧಾಮ ರಾಜಾಜನಗರದೊಳಗೆ ಅವರು ಪಾತ್ರ ಪರಿಚಯ ಅಲ್ಲಿ ಹೇಳಿಸ್ತಾ ಇದ್ದಾರೆ. ಎರಡು ಸರ್ತಿ ಇನ್ನೂ ಮುಗಿದಿಲ್ಲ, ಎರಡು ಕೂಡ ನಡೀತಾವೆ, ಎರಡು ಕೂಡ ಈಗಾಗಲೇ. ಅಂದಮೇಲೆ ಗುರುಗಳು ಎರಡು ಸರ್ತಿ ಹೇಳಿಸಿದ್ರು, ಇವರು ಎರಡು ಸರ್ತಿ ಈ ರೀತಿ ಹೇಳಿಸ್ತಾ ಇದ್ದಾರೆ. ಆದ್ದರಿಂದ ಒಟ್ಟು 4 ಸರ್ತಿ ಮಹಾಭಾರತವನ್ನು ಸ್ವಾಮಿಗಳೆದುರಿಗೆ ಯೋಗ ಬಂದಿದೆ ಅಂದರೆ ದೊಡ್ಡ ಜನ್ಮ ಜನ್ಮಗಳ ಭಾಗ್ಯ ಅಂತ ಭಾವಿಸ್ತೇನೆ. ಪರಮಪೂಜ್ಯ ಶ್ರೀಪಾದ ಸ್ವತಃ ದೊಡ್ಡ ವಿದ್ವಾಂಸರು, ಶ್ರೇಷ್ಠರಾಗಿರ್ತಕ್ಕಂತಹ ವಾಕ್ಯಾರ್ಥ ಕೋವಿದರು, ವಿಶೇಷವಾಗಿ ಅತ್ಯಪೂರ್ವವಾದಂತಹ ಪ್ರವಚನವನ್ನು ಮೂಲ ಶ್ಲೋಕಗಳಲ್ಲಿನೇ ಮೂಲಾರೂಢ ಮಾಡಿ ಹೇಳ್ತಕ್ಕಂಥ ಕೌಶಲ ಹೊಂದಿರತಕ್ಕಂತಹ ಅಸಾಧಾರಣವಾದ ಪಾಂಡಿತ್ಯ ಪಡೆದವರು, ಎಲ್ಲ ಅಷ್ಟೇ ದೀಕ್ಷೆ ಹೊಂದಿದವರು, ಬಹಳ ಮುಖ್ಯವಾಗಿ ದೀಕ್ಷೆ ಹೊಂದಿದವರು, ಹೈಲಿ ಕಮಿಟೆಡ್ ಅಪ್ರೋಚ್ ಅವರಿಗೆ ಜೀವನದಲ್ಲಿ. ಪಾಠ ಪ್ರವಚನಗಳು ಮೊದಲಾದವುಗಳು ಅಂದರೆ ಅವರಿಗೆ ಪ್ರಂಚ ಪ್ರಾಣ. ಅಂಥ ಮಹಾನುಭಾವರಲ್ಲಿ ಬಂದಿದ್ದಾರೆ ಅಂದರೆ ನಿಜವಾಗಲೂ ಕೂಡ ವ್ಯಾಸ ಮಧ್ವರಿಗೆ ಈ ಪ್ರವಚನ ಮಾಲಿಕೆ ಅತ್ಯಂತ ಪ್ರಿಯವಾಗಿದೆ ಅನ್ನೋದ್ರ ಬಗ್ಗೆ ಯಾವ ಸಂಶಯನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಾನ ಉಪಸ್ಥಿತಿಯೇ ದೊಡ್ಡ ನಮ್ಮ ಜನ್ಮಜನಗಳ ಭಾಗ್ಯ ಇದು. ಅವ್ರ ಬಗ್ಗೆ ಹೇಳೋದು ತುಂಬ ಇದೆ, ಹೊತ್ತಾಗಿದೆ, ಹೇಳೋದಕ್ಕೆ ಹೋಗ್ತಾ ಇಲ್ಲ. ಅದರ ಮತ್ತೊಂದು ಭಾಗ್ಯ ಅಂದರೆ ಇವತ್ತಿನ ದಿವಸ ಈ ಪ್ರವಚನ ಮಾಲಿಕೆಯನ್ನು ಮಹಾಭಾರತ ಹೇಳೋದು ಜನ ಹೆದರಿಬಿಡ್ತಾರೆ. ಮಹಾಭಾರತಕ್ಕೆ ಯಾರು ಕೇಳಿದರು ಗೀತೋಪದೇಶ ಫೋಟೋ ಹಾಕಿಕೊಂಡ್ರೆ ಮನೆ ಕೆಟ್ಟದಾಗುತ್ತೆ ಅಂತ ಹೌದಾ ಅಂತ ಕೇಳಿದರು. ಎಂಥ ಪಾಪಿಗಳು, ಬಾಬಾನ ಫೋಟೋ ಹಾಕಿದ್ರೆ ಒಳ್ಳೇದಾಗುತ್ತೆ ಅವರಿಗೆ, ಗೀತೋಪದೇಶ ಹಾಕಿದ್ರೆ ಕೆಟ್ಟದಾಗುತ್ತೆ ಅಂತ. ಏನು ತಲೆ ಇರಬೇಕು, ತಲೆಗಳಿರೋದೆಲ್ಲ ಕೂಡ ಸ್ವಲ್ಪ ಅವ್ರ ಬುದ್ಧಿ ಇದೆಯಾ? ಆ ನೆಪದಲ್ಲಿ ಗೀತಾನ ಯೋಗ ಆದರೂ ಬರುತ್ತೆ ಎಂಬ ಜ್ಞಾನ ಇಲ್ಲ. ಇನ್ನು ಮಹಾಭಾರತ ಕೇಳಿಬಿಟ್ಟು ಜಗಳ ಆಗುತ್ತೆ ಅಂತ ಹೌದಾ ಅಂತ ಇನ್ನೊಂದು ಕೆಲವರು ಹೇಳಿಸ್ಬಿಟ್ಟು ಏನಾಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಸುಳ್ಳು ಅಂತ ಹೇಳಿ 3 ಜನ ಹೇಳಿಸಿ ತೋರಿಸಿದ್ದಾರೆ. ಗುರುರಾಜರಾವ್ ದೇಶಮುಖ್ ಅವರು, ಅನಂತರ ಸತ್ಯನಾರಾಯಣ ರಾಯರು, ರಾಘವೇಂದ್ರ 3 ಜನ ಸೇರಿಸಿಬಿಟ್ಟು ಮಹಾಭಾರತ ಹೇಳಿಸಿಬಿಟ್ಟು ಮಹಾಭಾರತ ಒಳ್ಳೇದಾಗ್ತದೆ ಹೊರತು ಕೆಟ್ಟ ದೇವರಾಣಿ ಆಗೋದಿಲ್ಲ ಅನ್ನೋದನ್ನು ರುಜುವಾತು ಮಾಡಿಕೊಟ್ಟಿರತಕ್ಕಂತಹ ದೊಡ್ಡ ಯೋಗ ಇದು. ಒಂದು ಮಹಾಭಾರತ ಕೇಳಿದ್ರೆ ಒಳ್ಳೇದಾಗ್ತದೆ, ಜಯ ಆಗೋಕೆ ಅಂತಕ್ಕೆ ಪಾಪ ಬರ್ತದೆ, ಏನರ್ಥ ಹೇಳಬೇಕು ಜನಗಳಿಗೆ? ಶುದ್ಧ ಮೂರ್ಖರು ಅವರು. ಇನ್ನೂ ಬಹಳ ಮುಖ್ಯವಾಗಿ ಮತ್ತು ಗುರುರಾಜರಾಯರು ಸ್ವತಃ ಪ್ರಿನ್ಸಿಪಾಲ್ ಆಗಿ MES ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿ ನಡೆಸಿದ್ದಾರೆ ಅಂದಮೇಲೆ ಎಷ್ಟೋವರೆಗೆ ಶಿಕ್ಷಣದಲ್ಲಿ ಒಂದು ಪರಿಣತೆ ಇದೆ, ಕಳಕಳಿ ಇದೆ ಗೊತ್ತಾಗ್ತದೆ. ಆದ್ದರಿಂದನೆ ಅವರು ರಿಟೈರ್ ಆಗೋವರೆಗೂ ವೃತ್ತಿ ಮಾಡಿದರು. ಈಗ ಪ್ರವೃತ್ತಿ ನಡೆಸಿಕೊಂಡಿದ್ದಾರೆ ಅವರೀಗ. ಅಲ್ಲಿ ಲೌಕಿಕವನ್ನು ನಡೆಸಿದರು, ಈಗ ಅಧ್ಯಾತ್ಮ ಪ್ರವಚನ ಮಾಡಿಸ್ತಾ ಮತ್ತೊಂದು ರೀತಿಯಲ್ಲಿ ಪ್ರಿನ್ಸಿಪಾಲ್ದ ಕೆಲಸನೇ ಮಾಡ್ತಿದ್ದಾರೆ ಅಂತ ಹೇಳಿದರೂ ಆಶ್ಚರ್ಯ ಇಲ್ಲ. ಪ್ರಿನ್ಸಿಪಾಲ್ಶಿಪ್ ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ ಹೊರತು ಅದೇನು ಬಿಟ್ಟಿಲ್ಲ ಅವರು. ಈ ರೀತಿ ಬಹುಶಃ ಎಲ್ಲ ರಿಟೈರ್ಡ್ ಆದ ಎಲ್ಲ ಪ್ರಿನ್ಸಿಪಾಲ್ ರೀತಿ ಮಾಡಿಬಿಟ್ರೆ ಬಹುಶಃ ಮತ್ತೊಮ್ಮೆ ಒಳ್ಳೆ ಶುದ್ಧ ಧಾರ್ಮಿಕ ವಾತಾವರಣ ಬರೋದರಲ್ಲಿ ಸಂಶಯನೇ ಇಲ್ಲ. ಸತ್ಯನಾರಾಯಣ ರಾಯರು ಅಷ್ಟೇ ಅವರಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಅವರು ಪಾಲ್ಗೊಂಡಿದ್ದಾರೆ, ಅವರು ಆಗಮಿಸಿದ್ದಾರೆ. ರಾಘವೇಂದ್ರರಾಯರು ಪಾಲ್ಗೊಂಡಿದ್ದಾರೆ, ಗುರುರಾಜರಾಯರ ಕುಟುಂಬ ವರ್ಗ, ಅವರು ಬಂಧು ಬಾಂಧವ ಎಲ್ಲ ಕರ್ಕೊಂಡು ಬರ್ತಾರೆ, ಭಾರಿ ವಿಶೇಷ ಅದು. ಈ ರೀತಿಯಾಗಿ ಎಲ್ಲರೂ ಕೂಡ ಪ್ರವಚನವನ್ನು ಮಹಾಭಾರತ ಭಾಗವತಾದಿಗಳ ಬಗ್ಗೆ ಮಾಡಿಸಲಿಕ್ಕೆ ಹೊರಟ್ರೆ ನಿಜವಾಗಲೂ ಭಗವಂತನಿಗೆ ಭಾರಿ ದೊಡ್ಡ ಸೇವೆಯಾಗುತ್ತೆ. ಅದನ್ನು ಕಲಿತುಕೋಬೇಕಾದ ದೊಡ್ಡ ಯೋಗ ಇದು. ಅದರ ಜೊತೆಗೆ ಇವತ್ತಿನ ದಿವಸ ಪಂಚ ಪಾಂಡವರ ಸಂಕೇತ ಅನ್ನೋ ಹಾಗೆ ಪಂಚ ವಿದ್ವಾಂಸರಿಗೆ ಒಳ್ಳೆ ಸನ್ಮಾನವನ್ನು ಮಾಡಿದ್ದಾರೆ. ತುಂಬ ಜನಕ್ಕೆ ಮಾಡೋದಕ್ಕೆ ಶಕ್ಯ ಇಲ್ಲ, ಕಡಿಮೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅದಕ್ಕೆ ಯಾರೇ ಮಾಡಿದರೆ ಸಾಕು, ಪಂಚ ಪಾಂಡವರಿಗೆ ಮಾಡಿಬಿಟ್ರೆ ಸಾಕು ಅನ್ನೋ ರೀತಿಯಲ್ಲಿ ಒಳ್ಳೆ ಆಚಾರ್ಯ ಶಾಸ್ತ್ರವನ್ನು ಶ್ರೇಷ್ಠ ರೀತಿಯಲ್ಲಿ ಅಭ್ಯಾಸ ಮಾಡಿ ತಮ್ಮನ್ನು ಪಾಠ ಪ್ರವಚನ ತೊಡಿಸಿಕೊಂಡಿರತಕ್ಕಂತಹ ವಿಠಲಾಚಾರ್ಯರು, ಮದ್ರಾಸಿನ ಮತ್ತು ನಾಗರಾಜಾಚಾರ್ಯರು, ಪದ್ಮನಾಭಾಚಾರ್ಯರು, ಗುರುರಾಜಾಚಾರ್ಯರು, ಆಲೂರು ಶ್ರೀನಿವಾಸಾಚಾರ್ಯರು ಮೊದಲಾದ ವಿದ್ವಾಂಸರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡುವ ಮೂಲಕವಾಗಿ ಅದು ಒಳ್ಳೆ ರೀತಿ ಸನ್ಮಾನವನ್ನೇ ಮಾಡಬೇಕು ಅಂತಕ್ಕಂಥ ದೀಕ್ಷೆಯಿಂದಲೇ ಮಾಡಿದ್ದಾರೆ. ಇದು ನಿಜವಾಗಲೂ ಸ್ತುತ್ಯರ್ಹವಾದ ಕೆಲಸ. ಮಹಾಭಾರತದ ಪಠನ ಶ್ರವಣಗಳಿಗೆ ಸಂಬಂಧಪಟ್ಟ ಅದೊಂದು ವಿಧಿ ಕೂಡ ಹೌದು. ಆ ರೀತಿ ಮಾಡೋದು ಶ್ರವಣದ ಪೂರ್ತಿ ಸಾರ್ಥಕ್ಯಕ್ಕೆ ಫಲ ಅಂತ ಹೇಳುತ್ತಾರೆ, ಅದನ್ನು ಮಾಡಿದ್ದಾರೆ. ಅವರೆಲ್ಲರೂ ತುಂಬ ಅಭಿನಂದನೆ ಮಾಡ್ತಾ, ನಿಮಗೆ ಎಷ್ಟು ಅಭಿನಂದನೆ ಮಾಡಿದರೂ ಸಾಲದು, ವರ್ಷಗಟ್ಟೆ ಇರ್ತಿ ಬರೋದಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ ಅದು. ವರ್ಷಗಟ್ಟೆ ನೀವು ಬಂದಿದ್ದೀರಿ, ಮಳೆ ಚಳಿಗಳಲ್ಲೂ ಬಂದಿದ್ದೀರಿ, ನಿಮಗೆ ವಿಶೇಷವಾದ ಕೃತಜ್ಞತೆಗಳನ್ನು ಹೇಳ್ತಾ ಭಗವಂತ ಎಲ್ಲ ರೀತಿಯಲ್ಲೂ ಕೂಡ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಈ ಕಾರ್ಯಕ್ಕೆ ಪ್ರತಿ ಬಾರಿಯೂ ಕರ್ಕೊಂಡು ಬರತಕ್ಕಂಥ ಕೆಲಸವನ್ನು ಇಲ್ಲಿ ಮಂಜುನಾಥ್ ಅವರು ವಹಿಸಿಕೊಂಡು ಬಿಟ್ಟು ವಿಶೇಷವಾಗಿ ಅಲ್ಲಿ ಶುಕಮುನಿಗಳು ಭಾಗವತದ ಬಗ್ಗೆ, ಶುಕಮುನಿ ಅಂದರೆ ಗೊತ್ತಲ್ಲ ರುದ್ರದೇವರ ಅವತಾರ, ಇವರು ಮಂಜುನಾಥ ಅಂದರೆ ರುದ್ರದೇವರ ಹೆಸರಿದೆ. ಆದ್ದರಿಂದ ಸರಿಯಾಗಿ ಅವರು ಅಶ್ವತ್ಥಾಮರಾಗಿ ಮಹಾಭಾರತದಲ್ಲಿದ್ದವರು. ಮಹಾಭಾರತ ಹೇಳಲು ಅಶ್ವತ್ಥಾಮರಿರ್ತಾರೆ ಅಂತ ಪ್ರತೀತಿ ಇದೆ. ಅದು ಮಂಜುನಾಥ್ ಇದ್ದಾರೆ ಅಂದರೆ ಅಶ್ವತ್ಥಾಮರಿದ್ದಾರೆ ಅಂತ ಪ್ರತೀತಿಗೆ ಒಂದು ಬಲ ಬಂದಾಗಾಯ್ತು. ಅವರೇ ಕರ್ಕೊಂಡು ಬರ್ತಿದ್ರು ಅಂದರೆ ಬಹಳ ಮಹತ್ವ ಇದೆ ಅದಕ್ಕೆ. ಆ ಕೆಲಸ ನಡೆದಿದೆ. ಎಲ್ಲರ ಒಂದು ಗೃಹಕಾರದ ಕೆಲಸ ನಡೆದು ಕೃಷ್ಣಾರ್ಪಣ ಸಮರ್ಪಣೆ ಮಾಡ್ತಾ ಇವತ್ತು ಈ ಒಟ್ಟು ಪ್ರವಚನ ಮಾಲಿಕೆಯ ಸ್ಮರಣಿಕೆಯನ್ನಾಗಿ ನಮ್ಮ ಶ್ರೀ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನ ಒಂದು ಪುಸ್ತಕವನ್ನು ತಯಾರು ಮಾಡಿದೆ, ಮಹಾಭಾರತದ ಬೆಳಕು ಅಂತ ಅದಕ್ಕೆ ಹೆಸರು. ಉಡುಪಿಯಲ್ಲಿ ಭಾಗವತ ಪ್ರವಚನ ಆದಾಗ ಪ್ರೋಷ್ಠಪತಿ ಕಾಲಕ್ಕೆ ಪರಮಪೂಜ್ಯ ಫಲಿಮಾಲ ಶ್ರೀಪಾದಂಗಳವರು ಅದನ್ನು ಭಾಗವತದ ಬೆಳಕು ಅಂತ ಒಂದು ಪ್ರವಚನ ಮಾಲಿಕೆ ಬೆಳೆಸು, ಅದು 20,000 ಕಾಪಿ ಖರ್ಚಾಗಿದೆ ಈಗಾಗಲೇ. ಅದೇ ರೀತಿ ಈಗ ಮಹಾಭಾರತದ ಬೆಳಕು ಅಂತಕ್ಕಂಥ ಪುಸ್ತಕವನ್ನು ಬರೀತಕ್ಕಂಥ ಯೋಗ ಬಂತು. ಪರಮಪೂಜ್ಯ ಶ್ರೀಪಾದಂಗಳವರು ತಮ್ಮ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಬೇಕು. ಅದರ ಬೆಲೆ ನಾನು ಅಂದ್ಕೊಂಡಿದ್ದು ತುಂಬ ಜಾಸ್ತಿ ಆಗಿಬಿಡ್ತು. ನಾನು 30 ಬೆಲೆ ಆಗುತ್ತೆ, 20 ಕೊಡ್ತೇನೆ ಅಂತ ಹೇಳಿದ್ದೆ. ಅದು ತುಂಬ ದೊಡ್ಡದಾಗಿ 40 ರೂಪಾಯಿ ಆಯಿತು. ಆದರೆ ಮಾತು ತಪ್ಪೋದಿಲ್ಲ, 20 ರೂಪಾಯಿಗೆ ಕೊಡ್ತಾ ಇದೆ. ಎಲ್ಲರೂ ಕೂಡ ಅದನ್ನು ತಗೊಂಡು ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ಅದರ ಒಂದು ನೆನಪಿನಿಂದ ಮತ್ತೊಮ್ಮೆ ಮಹಾಭಾರತ ಕೆಲವು ವಿಷಯಾದರೂ ನಮಗೆ ಸ್ಮರಣೆಗೆ ಬರ್ತದೆ ಅಂತ ಹೇಳ್ತಾ, ಪರಮಪೂಜ್ಯ ಶ್ರೀಪಾದರ ಅಮೂಲ್ಯವಾದಂತಹ ವೇಳೆಯನ್ನು, ಅತ್ಯಂತ ಅಮೂಲ್ಯವಾದಂತಹ ವೇಳೆಯನ್ನು ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಮೀಸಲಿಟ್ಟು ಪರಮಾನುಗ್ರಹ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಶ್ರದ್ಧಾಭಕ್ತಿಪೂರ್ವಕವಾಗಿ ವಿಶೇಷವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಈ ಭಾಗವತದ ಮಹಾಭಾರತದ ಬೆಳಕು ಪುಸ್ತಕಕ್ಕೆ ಪ್ರಾಯೋಜಕರಾಗಿ ಬಂದವರು ಕೂಡ ಯಾರು ಗೊತ್ತೇನು? ಗುರುರಾಜರಾಯರ ಧರ್ಮಪತ್ನಿಯವರು ಶ್ರೀಮತಿ ನಾಗರತ್ನ ಗುರುರಾಜ ದೇಶಮುಖ್ ಅವರು ಅದರ ಪ್ರಾಯೋಜಕರಾಗಿ ಬಂದಿದ್ದಾರೆ. ಅವರು ಯಜಮಾನರು ಪ್ರವಚನ ಹೇಳಿ ಸೇವೆ ಮಾಡಿಸಿದರೆ ಅವರು ಅದರ ಪ್ರಕಾಶನೆ ಮಾಡಿ ಸೇವೆ ಮಾಡುವ ಮೂಲಕವಾಗಿ ಆದರ್ಶ ದಂಪತಿಗಳಾಗಿ ಇಬ್ಬರು ಕೂಡ ಇಲ್ಲಿಗೆ ಇದ್ದಾರೆ. ಅವರಿಗೂ ವಿಶೇಷ ಧನ್ಯವಾದಗಳನ್ನು ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನಃ, ಮಂಗಲಂ ದೇವಕೀ ಪುತ್ರೋ, ಮಂಗಲಂ ಗರುಡಧ್ವಜಃ.